ನಾಮನಾಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯ ಏಹಾನೀತಿರ್ಷಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರ ದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣ ನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಈಗ ಶ್ರೀ ಶುಕ ಉವಾಚ. ಏನ ಏನು? ಅದಕ್ಕೇನೆ ಕರೆಕ್ಟ್, ಅದು ಕರೆಕ್ಟ್. ಅದು ಆ ಪ್ರಶ್ನೆ ನೀವು ಅದಕ್ಕೆ ಆಚಾರ್ಯ ಏನ್ ಮಾಡ್ಬಿಟ್ಟಿದ್ದಾರೆ, ಒಟ್ಟು ಇದ್ರ ಬರ್ದ ಆಮೇಲೆ ಅದನ್ನು ಬರೀತಾರೆ. ಅರ್ಥ ಆಯ್ತಾ? ಇದ್ರ ಏನಂತ ಕರೀತಾರೆ, ಕಾಲ ವ್ಯತ್ಯಾಸ ಅಂತ ಹೇಳಿ. ಸುಧಾಮನ ಕಥೆ ಕೂಡ ಇಲ್ಲಿ ಬರೋದಿಲ್ಲ, ಬೇರೆ ಸಮಯದಲ್ಲಿ ಬರೋದು. ಅದರಲ್ಲಿ ಹಿಂದೂ ಮುಂದೂ ಮಾಡ್ತಾರೆ ಹೇಳ್ಬೇಕಾದ್ರೆ. ಅದು ನಿಜ, ಆ ಪ್ರಶ್ನೆ ಸರಿಯಾದ್ದು. ಅದಕ್ಕೇನೆ ಅದು ನಿರ್ಣಯದಲ್ಲಿ ಆಚೆ ಎಲ್ಲ ಸೇರಿಸಿಬಿಟ್ಟು ಕಾರಣ ಕೊಡ್ತಾರೆ. ಬೇರೆ ಪುರಾಣದ ವಾಕ್ಯ ಕೊಟ್ಟು ಇದಾದ್ಮೇಲೆ ನಡೆದಿದ್ದು, ಇದು ರಾಷ್ಟ್ರೀಯ ಆಗಕ್ಕಿಂತ ಮುಂಚೆ ನಡೆದಿದ್ದಿದು. ಅರ್ಥ ಆಯ್ತಾ? ರಾಷ್ಟ್ರೀಯ ನಡೆದಿದ್ದು ಆಮೇಲೆ ದೃಷ್ಟಾಂತ ಕೊಡ್ಬೇಕಾದ್ರೆ ಏನಂತ ಹೇಳ್ತಾರೆ ನೋಡಿ, ಶಿಶುಪಾಲನ ಕೊಂದುಬಿಟ್ಟಿದ್ದೇನು ಅಂತ ಹೇಳಿದರೆ, ಆ್ಯಕ್ಚುಲಿ ಶಿಶುಪಾಲಕ್ಕಿಂತ ಮುಂಚೆ ದಂತವಕ್ರ ಸತ್ತಿರ್ತಾರೆ. ಅರ್ಥ ಆಯ್ತಾ? ಆದ್ದರಿಂದ ಅವನು ಹೇಳ್ಬೇಕಾದ ದಂತವಕ್ರನ್ನು ಕೊಂದುಬಿಟ್ಟಿ ಅಂತ ಹೇಳಿ. ಅದು ಹೇಳಿದ್ದೇನಿದ ಪುರುಷ ಕಾಲ ವ್ಯತ್ಯಾಸ. ಪುರಾಣಗಳಲ್ಲಿ ಆ ಥರ ವ್ಯತ್ಯಾಸ ಮಾಡ್ತಾರೆ ಆಚಾರ. ಅದಕ್ಕೆ ಹೇಳ್ತಾರೆ ಏಳು ವಿಧವಾದ ವ್ಯತ್ಯಾಸಿದೆ. ವ್ಯತ್ಯಾಸ ಪ್ರಾತಿರೋಮ್ಯಂಚ ಗೋಮೂತ್ರಿ ಪ್ರಕಸಸ್ತಥ ಭುಕ್ಷಣ ಸುಧರ ಸಾಧು ಸಪ್ತಭೇದ ಪ್ರಕೀರ್ತಿತ. ಇದು ಸ್ಪಷ್ಟ ಇದೆ. ಆದ್ದರಿಂದ ಇಂಥ ವ್ಯತ್ಯಾಸ ತಿಳ್ಕೊಂಡು ಮಾಡಿ ಅವರೇ ಬರೆದ್ಬಿಟ್ಟಿದ್ದಾರೆ ಈಗಾಗಲೇ. ಈ ರೀತಿ ಹೇಳ್ತೇವೆ ನಾವು ಅಂತ ಹೇಳಿಬಿಟ್ಟು ಅದನ್ನು ಅರ್ಥ ಮಾಡಿ ಏನು ಮಾಡಿಬಿಡ್ತಾರೆ. ಭಾಗವತಲ್ಲಿ ಹೀಗಿದೆ, ಮಹಾಭಾರತದಲ್ಲಿ ಹಾಗಿದೆ, ಆದ್ದರಿಂದ ಇದನ್ನು ಬರೆದವರೇ ಬೇರೆ, ಅದನ್ನು ಬರೆದವರೇ ಬೇರೆ ಅಂತ ಹೇಳೋರು. ಅಥವಾ ಅವರೇ ಕಾಂಟ್ರಾಕ್ಟ್ ಮಾಡ್ಕೊತಿದ್ದಾರೆ ಅಂತ ಹೇಳೋದು, ಅಥವಾ ಎರಡು ಸುಳ್ಳು ಅಂತ ಹೇಳ್ಬಿಡೋದು. ಈ ರೀತಿ ಮಾಡೋ ಕೆಲಸ ಮಾಡಿ, ಆ ರೀತಿ ಮಾಡಲಿ ಅಂತಲೇ ಮಾಡೋದವ್ರು. ಯಾತಕ್ಕೆ ಅಂದರೆ ಗ್ರಂಥಗಳನ್ನು ಯಾವಾಗಲೂ ಆ ರೀತಿ ಬರೆದ್ರೆ ಮಾತ್ರ ಉಳಿಯೋದು. ಅರ್ಥ ಆಯ್ತಾ? ಇವತ್ತು ಉದಾಹರಣೆಗೆ ನಾವೆಲ್ಲ ಕಡೆನೂ ಇವತ್ತು ಉಪನ್ಯಾಸ ಪಬ್ಲಿಕ್ ಉಪನ್ಯಾಸ ಮಾಡಬೇಕಾದ್ರೆ ಧರ್ಮ ದೊಡ್ಡದು ದೇವರ ಕೇಳ್ತಾರೆ. ಆದರೆ ಆ ನಾಶ ಏನು ಗೊತ್ತಾ, ಧರ್ಮ ಕೂಡ ತಿಳಿದಂತೆ ಆಗಿಬಿಡುತ್ತೆ. ನಮ್ಮ ಉದ್ದೇಶ ಸುಳ್ಳು ಹೇಳೋದಲ್ಲ. ಅವ್ರ ಯೋಗ್ಯತೆಗೆ ಎಷ್ಟು ಹೇಳಿದರೆ ಸಾಕು, ಧರ್ಮಾಚರಣೆ ಮಾಡಿ ಅಷ್ಟು ಮಾಡಿ ಮುಂದೆ ಇದಕ್ಕೆ ಬರ್ತಾನೋ, ಆ ಸ್ಟೇಜಲ್ಲೇ ಹೇಳಿಬಿಟ್ರೆ ಏನಾಗ್ತಾನೆ ಹೊರಟುಬಿಡ್ತಾನೆ. ಅರ್ಥ ಆಯ್ತಾ? ಈಗ ಆ ಅರ್ಥದಲ್ಲಿ ಇವತ್ತು ಇನ್ನೂ ಹೇಳೋದಾದರೆ ವೆರಿ ಸಿಂಪಲ್ ಹೇಳಿದ್ದೀನಿ. ಬರೀ ಬ್ರಾಹ್ಮಣರದೇ ಮಾತ್ರದೇ ಒಂದು ಗುಂಪು ಮಾಡಿಬಿಟ್ರೆ ನಾಶ ಮಾಡೋದು ಭಾರಿ ಸುಲಭ. ಅರ್ಥ ಆಯ್ತಾ? ಎಲ್ಲರ ಮಧ್ಯೆ ಸೇರ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಸೇಫ್ಟಿ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ಸೇಫ್ಟಿ ಇರುತ್ತೆ. ಅದಕ್ಕೆ ವೇದವ್ಯಾಸರು ಏನು ಮಾಡಿದ್ದಾರೆ, ಗ್ರಂಥ ಆ ರೀತಿ ಏನಾದರೂ ಬರೀದೇ ಹೋಗಿದ್ರೆ ಎಲ್ಲ ಕಡೆ ಕ್ಲಿಯರಾಗಿ ಬರೆದ್ಬಿಟ್ಟಿದ್ರೆ ನಾಶ ಗ್ರಂಥ ಉಳಿದಂತೆ ಮಾಡಿಬಿಡ್ತಿದ್ರು. ಇವರು ಏನು ಮಾಡಿದ್ದಾರೆ, ನಾವು ನಮ್ಮ ಪರಣ ಇದೆ ಪರವಾಗಿಲ್ಲ ಅಂತ ಇಟ್ಕೊಂಡಿರ್ತಾರೆ. ಅವರು ನಮ್ಮ ಪರಣ ಇರೋದ್ರಿಂದ ನಾವು ಸಂರಕ್ಷಣೆ ಮಾಡೋಣ ಅಂತ ಹೇಳ್ತಾರೆ. ತಿಳಿತಾ? ಬರೀ ನಮ್ಮ ಪರ ಅಂತ ಬರೆದ್ಬಿಟ್ರೆ ಹಾಗಾಗೋದು. ಆಚಾರ್ಯ ಯಾತಕ್ಕೆ ದ್ವೇಷ ಮಾಡ್ತಾರೆ ಅಂದರೆ ಆಚಾರ್ಯ ಡೈರೆಕ್ಟ್ ಎಲ್ಲ ಬರೆದ್ಬಿಟ್ರು, ಏನು ಕಂಡ್ರಾಗಲ್ಲ ಅವ್ರ ಮೇಲೆ. ಅರ್ಥ ಆಯ್ತಾ? ವೇದವ್ಯಾಸರೇ ನಮ್ಮವರು ಅಂತ ಹೇಳ್ತಾರೆ, ಆದರೆ ಇದನ್ನು ನಮ್ಮವರು ಅಂತ ಹೇಳೋದಿಲ್ಲ. ಕಾರಣ ಏನಂದರೆ ಎಲ್ಲ ಸೇರಿಸಿದ್ದಕ್ಕೆ. ಆಚಾರ ಉದ್ದೇಶ ಏನಿರುತ್ತಂದರೆ ಕಲಿಯುಗದ ಜನ ಅವ್ರು ಯಾರು ಹೇಳ್ಬೋದು, ಯೋಗ್ಯರು ಮಾತ್ರ ಉಪಯೋಗ್ತಾ ಅವರಿಗೆ ಮಾತ್ರ ಹೇಳಿದರು. ನಾವು ಮಠಗಳಲ್ಲಿ ಹೇಳಬೇಕಾದ್ರೆ ತತ್ವನೇ ಹೇಳ ಮುಖ್ಯ ತತ್ವ ಹೇಳಬೇಕು. ಅಲ್ಲಿ ಹೇಳಬೇಕಾದ್ರೆ ತತ್ವ ಹೇಳಬೇಕು, ಇಷ್ಟು ಪ್ರಧಾನ ತತ್ವ ಹೇಳಬಾರ್ದು. ಅಲ್ಲಿ ಹೋಗ್ಬಿಟ್ಟು ಇವರು ಅವ್ರ ದೈತ್ರ ಅಂತ ಹೋಗಿಬಿಟ್ರೆ ಕತೆ ಮುಗಿದೋಯ್ತವ್ರು. ಅದೆಲ್ಲ ಹೇಳೋ ತತ್ವಗಳಲ್ಲ, ನಮ್ದು ಹಾಗೆ ಮಾಡೇ ಬಯಸೋತಿರೋದು. ಈಗ ತುಂಬಿದ ವೇದಿಕೆಯಲ್ಲಿ ಕೆಟ್ಟದ ಹೇಳ್ಬಿಟ್ಟ ಹೋಗ್ಬಿಡುತ್ತೆ. ಈ ಗ್ರಂಥಗಳು ಈ ರೀತಿ ಬರೆಯೋದ್ರಿಂದ ಅದಕ್ಕೆ ನೋಡಿದರೆ ನಾವು ಭಾಗವತ ಒಪ್ಪಾರಪ್ಪ, ನೀವು ಮಹಾಭಾರತ ಒಪ್ಕೋಬೇಕಲ್ಲ, ನನಗೆ ಇದು ಸಾಕು ಅಂತ ಎರಡು ಬೇರೆ ಬೇರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ತಿಳ್ಕೊಳ್ಳಿ ಅಂತಲೇ ಮಾಡ್ತಾರೆ. ಇವತ್ತು ಉತ್ತರ ಭಾರತಕ್ಕೋದ್ರೆ ಭಾಗವತ ಮೇಲೆ ಭಾರಿ ಗೌರವ ಇದೆ ಅವರಿಗೆ. ಉಳಿದ ಪುರಾಣಗಳ ಬಗ್ಗೆ ಅಷ್ಟಿಲ್ಲ. ಅದು ಎಲ್ಲ ಪುರಾಣಕ್ಕೆ ಈಕ್ವಲ್ ಆಗಿ ಹೇಳಿದ ಆಚಾರ್ಯ ಒಬ್ಬರೇ. ಅದು ಸೂಕ್ಷ್ಮ ಹೋದವ್ರಿಗೆ ಗೊತ್ತಾಗುತ್ತೆ, ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಬಟ್ ಅವ್ರಿಗೆ ಹೇಳ್ತಾ ಕೂತ್ಕೊಳ್ಳೋಕೆ ಹೋದರೆ ಸಾಧ್ಯ ಇಲ್ಲ. ನಮ್ಮ ಜನಗಳಿಗೆ ಹೇಳ್ತಾ ಕೂತಿಲ್ಲ ಅಂದಮೇಲೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಏನು ಉಳಿಸ್ಬೇಕು ಅವರಲ್ಲಾಗ? ಸತ್ಯಂ ವದ ಧರ್ಮನ್ ಈ ವ್ಯಾಲ್ಯೂ ಸುಳಿಸ್ಕೋತಾ ಬಂದರೆ ಮುಂದೆ ಸರಿ ಹೋಗುತ್ತೆ. ನೀವು ಒಂದನೇ ಕ್ಲಾಸ್ ಇರಲಿ, ಪಿ ಎಚ್ ಡಿ ಓದ್ತಿರಲಿ, ಇವೆಲ್ಲರೂ ಕಾಮನ್ ಇದೆ. ಒಂದು ಹ್ಯೂಮನ್ ವ್ಯಾಲ್ಯೂಸ್ ಕಾಮನ್ ಅದು. ಅದನ್ನು ಯಾವಾಗಲೂ ಹೇಳ್ತಾ ಇದ್ದರೆ ಜನ ಟ್ರ್ಯಾಕಲ್ಲಿರ್ತಾರೆ. ನೀವು ಬರೀ ಇದನ್ನೇ ಹೇಳ್ತಾ ಏನಾಗುತ್ತೆ ಅಂದರೆ ಆ ಲೆವೆಲಿಗೆ ಬಂದಿರೋದಿಲ್ಲ ಅವರು. ಅರ್ಥ ಆಯ್ತಾ? ಆ ಲೆವೆಲಿಗೆ ಬರದೇ ಹೋದಾಗ ಹೇಳಿಬಿಟ್ರೆ ಏನಾಗುತ್ತೆ, ಅವ್ರು ಕ್ಲಾಸ್ ಚಕ್ಕರ್ ಹಿಡಿತಾರೆ. ಅರ್ಥ ಆಗದಿದ್ದು ಪಾಠ ಮಾಡಿದರೆ ಕ್ಲಾಸ್ ಚಕ್ಕರ್ ಹಾಗೆ ಹೊಡಿತಾರೋ ಹಾಗೆ ಕರೆ. ಅದು ಸೀಕ್ವೆನ್ಸ್ ಪ್ರಕಾರ ಹೇಳ್ಬಿಡ್ತಾರೆ. ಆ ತಾತ್ಪರ್ಯ ಕಾಂಟ್ರಿಬ್ಯೂಷನ್ ಅಂತ ಗೊತ್ತಾಗುತ್ತೆ. ಈ ವಿಷಯ ಬೇರೆ ಕಡೆ ಇದ್ದೇ ಇರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಆಸೆ ಎಲ್ಲ ತೋರಿಸ್ತಾ ಕ್ಲಿಯರ್ ಅರ್ಥ ಆಗ್ಬಿಡುತ್ತೆ. ಅದು ಪುರಾಣದ ಶೈಲಿ ಇರೋದೇ ಹಾಗೆ. ಮಹಾಭಾರತದಲ್ಲಿ ಸರಿಯಾಗಿ ನೋಡಿದ್ರೆ ಉತ್ತರ ಸಿಕ್ಬಿಡುತ್ತೆ ಅಲ್ಲಿ. ಅಲ್ಲಿ ಇಲ್ಲಿ ಹೇಳ್ಬೇಕಾದ್ರೆ ಹಾಗೆ ಮಾಡ್ಬಿಡ್ತಾರೆ. ಇದೆಲ್ಲ ಇದೆ ಆಚಾರ್ಯರು ಎಲ್ಲ ಕೊಟ್ಟಿರೋದೇ. ಅವ್ರು ಕೊಟ್ಟಿರೋದೇ ಅಲ್ಲಿ ಹಿಂದೆ ಮುಂದೆ ಸೇರಿಸೋದು ಅಷ್ಟೇ ಹೊರತು ಸರಿಯಾಗಿ ಅರ್ಥ ಮಾಡ್ಕೋತ ಹೋದ್ರೆ ಸಂಶಯನೇ ಬರೋದಿಲ್ಲ. ಸುಖಂ ಸ್ವಪುರ್ಯಾಂ ನ್ಯವಸತ್ ದ್ವಾರಕಾಯಾಂ ಶ್ರಿಯಃ ಪತಿಃ ಸರ್ವಸಂಪತ್ ಸಮೃದ್ಧಾಯಾಂ ಜುಷ್ಟಾಯಾಂ ವೃಷ್ಟಿಪುಂಗವೈಹಿ. ಇನ್ನೊಂದು ಪ್ರಸಂಗ, ಸುಖಂ ಸ್ವಪುರ್ಯಾಂ ನ್ಯವಸತ್ ದ್ವಾರಕಾಯಾಂ ಶ್ರೀಯಃಪತಿ. ಸುಖಂ ಸ್ವಪುರ್ಯಾಂ ನ್ಯವಸತ್ ದ್ವಾರಕಾಯಾಂ ಶ್ರೀಯಃಪತಿ. ಶ್ರೀಯಃಪತಿ ದ್ವಾರಕೆಯಲ್ಲಿ ಸುಖವಾಗಿ ವಾಸ ಮಾಡಿಕೊಂಡಿದ್ದಾನೆ. ಎಲ್ಲ ಕಡೆ ಸುಖವಾಗಿ ವಾಸ ಮಾಡೋದು ಹೇಳಿದ್ರಷ್ಟೇ. ಸರ್ವಸಂಪತ್ ಸಮೃದ್ಧಾಯಾಮ್, ಎಂಥ ದ್ವಾರಕೆ ಅದು? ಸರ್ವಸಂಪತ್ ಸಮೃದ್ಧ ಏನ ಕೂದಿಲ್ಲ ಏನ? ಹಾ ಸರಿ ಸರಿ. ಭೂಯ ಪುಷ್ಪರಥಂ ದಿವ್ಯಂ ಆರುಹ್ಯ ಸಮಲಂಕೃತಂ ಸಹಿತ ಸಾತ್ವತ ಗಣೈ ಈಡಿತ ಸುರಮಾನವೈ. ಕೃಷ್ಣ ಪುಷ್ಪರಥದಲ್ಲಿ ಕೂತ್ಕೊಂಡು ಬಂದ. ಅವನ ಸೈನ್ಯವನ್ನು ನಾಶ ಮಾಡಿಬಿಟ್ಟು ಪುಷ್ಪರಥದಲ್ಲಿ ಕೂತ್ಕೊಂಡು ಬಿಟ್ಟು ದಿವ್ಯಂ ಆರುಹ್ಯ ಸಮಲಂಕೃತಂ, ಯುದ್ಧದ ರಥ ಪುಷ್ಪರಥ, ಸಾತ್ವತ ಗಣ ಪುಷ್ಪಗಳಿಂದ ಸುರಿಸಲ್ಪಡ್ತಾ ಇನ್ನೊಂದು ಅರ್ಥ, ಪುಷ್ಪವೃಷ್ಟಿ ಮಾಡಲ್ಪಡ ರಥದಲ್ಲಿ ಕೂತ್ಕೊಂಡು ಬಿಟ್ಟು ಕೃಷ್ಣ ಈ ಕಡೆಗೆ ಬರ್ತಾ ಇದ್ದಾನೆ. ಪುಷ್ಪರಥಂ ವಿವಾಹ ಯೋಗ್ಯ, ವಿವಾಹ ಯೋಗ್ಯ ರಥಂ, ವಿವಾಹಕ್ಕೆ ಯೋಗ್ಯವಾದ ರಥ. ಇವತ್ತು ಹಾಕಿರ್ತಾರಲ್ಲ ಕಾರಿಗೆ, ಅಲ್ಲ ಅಲಂಕಾರ ಮೆರವಣಿಗೆ ಕಾರು ಅಂತ ಅರ್ಥ. ಹೂವು ಎಲ್ಲ ಅಡಿಸಿಬಿಟ್ಟಿರ್ತಾರೆ. ಅದನ್ನು ಬೇರೆ ಕಡೆ ಟ್ಯಾಕ್ಸಿ ಬರ್ತಿ ಅದಕ್ಕೆ ಬರೋದಿಲ್ಲ, ಅದಕ್ಕೆ ಅದು ತಯಾರಾಗಲು ಚಿಕ್ಕಬಿಟ್ಟು ದುಡಿಸ್ಕೊಂಡು ಕೂತ್ಬಿಟ್ಟಿರ್ತಾನೆ. ವತ್ಸರೋಭಿ ಸಹಿತ ಮುನಿ ಭೂಯ ಭೂಯ ಪುಷ್ಪರಥಂ, ಈ ರಥ ಚೇಂಜ್ ಮಾಡಿದ ಕಷ್ಟ, ಈ ರಥದಿಂದ ಆ ರಥಕ್ಕೆ, ಯುದ್ಧದ ರಥ ಬಿಟ್ಟು ಈ ರಥಕ್ಕೆ ಬಂದ ಅಂತ ಅರ್ಥ. ಮುನಿಭಿ ಸಿದ್ಧಗಂಧರ್ವೈ ವಿದ್ಯಾಧರ ಮಹೋರಗೈ ಅಪ್ಸರೋಭಿ ಪಿತೃಗಣೈ ಯಕ್ಷ ಕಿನ್ನರ ಚಾರಣೈ. ಕೃಷ್ಣನ ಸ್ತೋತ್ರ ಮಾಡ್ತಿದ್ದಾರೆ ಯಾರ್ಯಾರು ಗೊತ್ತಾ? ಸುರಮಾನವೈ ಸಾತ್ವತಗಣೈ ಮುನಿಭಿ ಸಿದ್ಧಗಂಧರ್ವೈ ವಿದ್ಯಾಧರ ಮಹೋರಗೈ ಅಪ್ಸರೋಭಿ ಪಿತೃಗಣೈ ಆಮೇಲೆ ಯಕ್ಷ ಕಿನ್ನರ ವಾರಣೈ. ಇಷ್ಟು ಜನ ಸ್ತೋತ್ರ ಮಾಡ್ತಿದ್ದಾರೆ. ಇದು ವಿಶೇಷಾಂಶ ಇದು. ಪುಷ್ಪವೃಷ್ಟಿ ದೇವತೆಗಳು ಕಣ್ಣಿಗೆ ಕಾಣಿಸ್ಕೊಂಡೇ ಮಾಡ್ತಿದ್ರಂತೆ. ಕಲಿಯುಗದಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ ಅವರು, ಬೇರೆ ಯುಗದಲ್ಲಿ ದೈತ್ಯರಿಗೂ ಕಾಣಿಸ್ತಾ ಇದ್ರು ಅವರು. ಅರ್ಥ ಆಯ್ತಾ? ಇದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ಕಲಿಯುಗದಲ್ಲಿ ಮಾತ್ರ ದೇವತೆಗಳು ಕಣ್ಣಿಗೆ ಕಾಣೋದಿಲ್ಲ, ಅಲ್ಲಿ ಬೇರೆಯವರಿಗೆ ಕಾಣಿದ್ರೆ ಎಲ್ಲರಿಗೂ ಕಣ್ಣಿಗೆ ಕಾಣಕ್ಕೆ ಕಷ್ಟ ಆಗಿಬರ್ತಾ ಇದ್ದ. ಏವಂ ಯೋಗೇಶ್ವರ ಕೃಷ್ಣ, ರಾಮದೇವ್ ರಾಜ್ಯ ಆಡಬೇಕಾದ್ರೆ ಬ್ರಹ್ಮಾದಿಕೈ ಸುರಗಣೈ ಸಹತತ್ಯ ಹೇಳಬೇಕಾದ್ರೆ ಬ್ರಹ್ಮೇಂದ್ರ ವೃದ್ಧ ಮರದಸ್ಸಿ ದಿವಾಕಾರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ ಅಂತ ಆಚಾರ್ಯ ಬರೀತಾರೆ. ಪ್ರತಿನಿತ್ಯ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ತುಂಬಿದ ಸಭೆಯಲ್ಲಿ ಜನಗಳು ನೋಡ್ತಿರ್ಬೇಕಾದ್ರೇ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ರು. ಜನಗಳು ಕಾಣ್ತಿರ್ಬೇಕಾದ್ರೇ ತ್ರೇತಾಯುಗ ಅದು. ಗೊತ್ತಾಯ್ತಾ? ಕಲಿಯುಗದಲ್ಲಿ ಪೂಜೆ ಎಲ್ಲ ನಡೀತಿರ್ತದೆ ಅಂತ ತಿಳ್ಕೊಂಬೋಣ. ಮುಖ್ಯವಾಗಿ ದೇವತೆಗಳು ಮಾಡ್ತಾ ಇರ್ತಾರೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅವರು. ಗೊತ್ತಾಯ್ತಾ? ಅದರಿಂದ ಆ ಅನುಸಂಧಾನ ಇದ್ರೆ ಸರಿಯದು. ಕಲಿಯುಗದಲ್ಲಿ ನಮ್ಮ ಕಣ್ಣೇ ಅಂಥದ್ದು, ಆದ್ರಿಂದ ರಾತ್ರಿ ಹೊತ್ತಲ್ಲಿ ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಹಾಗೆ ಕಲಿಯುಗ ರಾತ್ರಿಯುಗ ಆದ್ರಿಂದ ಕಾಣಿಸೋದಿಲ್ಲ, ಅಲ್ಲಿ ಕಾಣಿಸ್ತಿತ್ತು ಅದಕ್ಕೆ ಬರೋದಿಲ್ಲ. ಏವಂ ಯೋಗೇಶ್ವರ ಕೃಷ್ಣ ಭಗವಾನ್ ದೇವಕಿ. ಇನ್ನೊಂದು ಸ್ವಾರಸ್ಯ ಮುಂದೆ ನೋಡಿ. ವೃಷ್ಣೇ ಉಪಗೀಯಮಾನ ವಿಜಯ, ತನ್ನ ವಿಜಯವನ್ನೆಲ್ಲ ಹಾಡ್ತಾ ಇದ್ದಾರೆ. ಅದು ರುಕ್ಮಿಣೀಶ ವಿಜಯ, ವಿಜಯ ಶಬ್ದ ಇಲ್ಲಿಂದ ತಗೊಂಡಿತ್ತು. ರುಕ್ಮಿಣೀಶ ಈತ ವಿಜಯ. ಕುಮಾರೈ ಅಭಿವರ್ಷಿತ ಕುಸುಮೈ ಅಭಿವರ್ಷಿತ, ಪುಷ್ಪಗಳಿಂದ ಅಭಿವರ್ಷಿತನಾದ. ವೃತಶ್ಚ ವೃಷ್ಣಿ ಪ್ರವರೈ ವಿಷಾ ವಿವೇಶ ಅಲಂಕೃತಂ ಪುರಂ. ಸುತ್ತ ವೃಷ್ಣಿಪ್ರವರರು ಯಾದವ ಪ್ರವರು ಸೇರಿದ್ರು, ಅದೆಲ್ಲ ಅಲಂಕೃತವಾದ ಪುರವನ್ನು ಸೇರಿತು, ಪ್ರವೇಶ ಮಾಡಿದ. ಏವಂ ಯೋಗೇಶ್ವರ ಕೃಷ್ಣೋ ಭಗವಾನ್ ದೇವಕಿ ಸುತಃ ಈಯತೆ ಪಶು ದೃಷ್ಟೀನಾಂ ಜೀಯತೆ ಜಯತೀತಿ ಸಹ. ಏವಂ ಯೋಗೇಶ್ವರ ಕೃಷ್ಣೋ ಭಗವಾನ್ ದೇವಕಿ ಸುತಃ ಈಯತೆ ಪಶು ದೃಷ್ಟೀನಾಂ ಜೀಯತೆ ಜಯತೀತಿ ಸಹ. ಕೃಷ್ಣ ಈ ರೀತಿ ಮಾಡ್ತಾ ಮಾಡ್ತಾ ಜನಗಳಿಗೆ ಏನು ತೋರಿಸ್ತಾ ಇದ್ದಾನೆ ಅಂದರೆ, ಓ ಗೆಲ್ತಾ ಇದ್ದಾನೆ, ಈ ಗೆದ್ದ ಅಂತ ಭಾವನೆ ಹುಟ್ಟಿಸ್ತಾನೆ. ಅದ್ಯಾತಕ್ಕೆ ಅಂದರೆ ಯಾವಾಗಲೂ ಗೆಲ್ತಾನೆ ಆತ, ಈ ಗೆದ್ದ ಈ ಗೆದ್ದ ಭ್ರಮೆ ಹುಟ್ಟಿಸ್ತಾನೆ. ಯೋಗ್ಯರಿಗೇನಾಗುತ್ತೆ ಅಂದರೆ ಕೃಷ್ಣ ಇರೋದು ಯಾವಾಗಲೂ ಹಾಗೇನೆ ಅಂತ ಅರ್ಥ ಮಾಡ್ಕೊಂಡವರಿಗೆ ಆಗುತ್ತೆ. ಪಶುಬುದ್ಧಿ ನಮ್ಮ ಪಶುದೃಷ್ಟಿಗಳು, ಸಾಮಾನ್ಯರ ಕಣ್ಣಿಗೆ ಮಾತ್ರ ಈ ಗೆದ್ದ ಅಮ್ಮ ಬಂದಾಗ ಭಾವನೆ ಬರುತ್ತೆ. ಏವಂ ಯೋಗೇಶ್ವರ ಕೃಷ್ಣೋ ಭಗವಾನ್ ದೇವಕಿ ಸುತಃ ತಸ್ಯ ಕರ್ಮಾಣಿ ಉದಾರಾಣಿ ಪುಣ್ಯಶ್ಲೋಕಸ್ಯ ಭಾರತ ಶಕ್ಯಂತೆ ಕಥಿತುಮ್ನೈವ ವರ್ಷಾಡಾವಯುತೈರಪಿ. ಎಷ್ಟು ಇಂಪಾರ್ಟೆಂಟ್ ನೋಡಿ. ತಸ್ಯ ಕರ್ಮಾಣಿ ಉದಾರಾಣಿ ಪುಣ್ಯಶ್ಲೋಕಸ್ಯ ಭಾರತ ಶಕ್ಯಂತೆ ಕಥಿತುಂ ನೈವ ವರ್ಷಾಡಾವಯುತೈರಪಿ. ನೋಡು ಪರೀಕ್ಷಿತ್ ರಾಜ, ಪುಣ್ಯಶ್ಲೋಕನಾದ ಕೃಷ್ಣನ ಚರಿತ್ರೆಗಳಿದೆಯಲ್ಲ, ಇದನ್ನ ಹೇಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಪೂರ್ತಿ ಹೇಳೋದು ಯಾರ ಕೈಲೂ ಸಾಧ್ಯ ಇಲ್ಲ, ಟೈಮ್ ಇಲ್ಲ. ನಿಮಗೆ ಸಪ್ತಾಹ ಅಂತ ಹಾಗೆ ಮಾಡ್ತೀರಿ ಅಂತ ಕೇಳಿದರೆ, ಸಪ್ತಾಹ ಹೇಳ್ತಿದ್ದಾರಲ್ಲ, ಅಲ್ಲ ವರ್ಷಾಣಾಮ ಅಯುತೈರಪಿ, 10,000 ವರ್ಷ ಕೊಟ್ಟರೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಎಲ್ಲ ಸತ್ಯವಾದ ಮಾತಿದೆ. ಅವರು 10,000 ವರ್ಷ ಹೇಳಕ್ಕೆ, ಇದರಲ್ಲೇ 10,000 ವರ್ಷ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಪದ್ದಲ್ಲಿ ಏನೇ ತುಂಬಿಸಿರ್ತಾರೆ, ಅನೇಕ ಅರ್ಥ ಇರುತ್ತೆ. ಎಲ್ಲ ಬಿಡಿಸಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಅದೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಇರೋದನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಕೃಷ್ಣನ ಕತೆ ಎಲ್ಲ ಹೇಳಿಲ್ಲ. ಅರ್ಥ ಆಯ್ತಾ? ಈಗ ಕೃಷ್ಣ ಇಷ್ಟೇ ಮಾಡಿದ್ದಾನೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ಅದಕ್ಕೆ ಇವತ್ತು ಎಷ್ಟೋ ಸತ್ತು ಮಧುರೆಗೆ ಹೋದರೆ ನಾವು ಭಾಗವತದಲ್ಲಿ ಬರೆದರೆ ಎಷ್ಟೋ ಅಂಶ ಕೇಳ್ತೀವಿ ನಾವಲ್ಲಿ, ಕೆಲವು ಇಲ್ಲೇ ಇಲ್ಲ ಅಂಥ ಅಂಶಗಳೆಲ್ಲ ಅಲ್ಲಿ ಬರುತ್ತೆ. ಯಾಕೆಂದ್ರೆ ಬರೆಲ್ಲ ಬರೆದಿಲ್ಲ, ಮಧ್ವಯುದ್ಧದಲ್ಲೂ ಹಾಗೇನೆ ಎಷ್ಟೋ ವಿಷಯ ಅಲ್ಲಿ ಬರೆದಿಲ್ಲ. ಸಂಪ್ರದಾಯ ಬದ್ಧ ಇನ್ನೊಬ್ರು ಬರೀತಾರೆ, ಇನ್ನೊಬ್ಬರು ಐತಿಹ್ಯದಲ್ಲಿ ಗೊತ್ತಾಗುತ್ತಷ್ಟೇ, ಎಲ್ಲೂ ಬರದೇ ಇಲ್ಲ, ಐತಿಹ್ಯ ಇರುತ್ತಷ್ಟೇ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಈ ರೀತಿ ಮಾಡಿದ್ರು ಅಂತ. ಅವ್ರು ಹೇಳ್ಬಿಡಿ ಎಲ್ಲ ನಾನು ಬರೆದಿಲ್ಲ ಅಂತ ಹೇಳ್ಬಿಟ್ಟಿದ್ದ. ಅದೇ ಆಚಾರ್ಯ ಕಥೆನೇ ಎಲ್ಲ ಬರೆದಿಲ್ಲ ಅಂದಮೇಲೆ ಇನ್ನು ಇಲ್ಲೆಲ್ಲ ಎಲ್ಲ ಬರಲಿಕ್ಕಾಗತ್ತೆ? ಅಷ್ಟೇ ಅಲ್ಲ, ಇನ್ನೂ ಪಾಯಿಂಟ್ ಇದೆ. ನಾವು ಬದರಿಗೆ ಹೋಗ್ತೀವಲ್ಲ, ಮಹಾಭಾರತದ ವಿಷಯ ಬರದೇ ಇಲ್ಲ, ಬದರಿಯಲ್ಲಿದೆ ಅದು. ಆ ಭೀಮಶಿಲಾ ಅಂತಿದೆಯಾ, ಅದು ಭೀಮಸೇತು. ಅಲ್ಲಿ ಹೋದಾಗ ಅಲ್ಲಿ ಅಲ್ಲಿ ಹಳ್ಳಿ ಜನರು ಕೇಳಿದ್ರೆ ಹೇಳ್ತಾರೆ ಮನೆ ಇದೇನು ಅಂತ ಕೇಳಿದ್ರೆ, ಸ್ವರ್ಗಾರಾಮ ಅಂಬೇಡ್ಕರ್ ಪಾಂಡವರು ಆಗ ಧರ್ಮರಾಜಾದಿಗಳಿಗೆ ದಾಟ್ಲಕ್ಕಾಗಲಿಲ್ಲ ಅದನ್ನ. ಮೊದಲು ಹೆಂಗಿದ್ರು ವನವಾಸಕ್ಕೆ ಹೋದಾಗ ಹಾರ್ಕೊಂಡು ಹೋಗಿಬಿಟ್ಟಿದ್ರು, ಈಗ ಏಜ್ ಆಗಿಬಿಟ್ಟಿದ್ದೆ 108 ವರ್ಷ ಧರ್ಮರಾಜನಿಗೆ. ಆ ದಾಟ್ಲಕ್ಕಾಗೋದಿಲ್ಲ ಅಂತ ಹೇಳಿದಾಗ ಭೀಮಸೇನವರು ಒಂದು ಕಲ್ಲನ್ನು ಮುರಿದ್ಬಿಟ್ಟು ಅಲ್ಲಿಟ್ಟರು, ಅದೇ ಸೇತುವೆ ಅಂತ ಹಳ್ಳಿ ಜನ ಹೇಳ್ತಾರೆ. ತಿಳಿತಾ ಭೀಮ ಹೆಸರು ಕೂಡ ಹಾಗೆ ಇದೆ, ಅದು ಬರೆದಿಲ್ಲ ಮಹಾಭಾರತದಲ್ಲಿ. ಅದು ಅನುಕ್ತಿ ಅಂತ ಹೇಳಿದ್ರು, ಬರೆದಿಲ್ಲ ಅದು ಇಲ್ಲ ಅಂತಲ್ಲ, ಎಲ್ಲ ಇರುದು ಬರೆದಿದ್ದೇನೆ ಓದೋದಿಲ್ಲ ಅಂತ ಹೇಳಿ ಹೆಚ್ಚು ಬರೋದಿಲ್ಲ ಅಂತ ಅರ್ಥ. ಹೆಚ್ಚು ಎಲ್ಲ ಬರೆದೇ ಏನಾಗುತ್ತಾಗ, ದೊಡ್ಡದೋಲ್ಲಕ್ಕಾಗೋದೇ ಇಲ್ಲ. ಆ ದೃಷ್ಟಿಯಿಂದನೇ ಅದು ಹೇಳಿಲ್ಲ. ಇಂಥದ್ದು ಎಷ್ಟೋ ವಿಷಯ ಸಿಗುತ್ತೆ, ಹೇಳದಿರೋ ವಿಷಯಗಳು ತುಂಬಾ ವಿಷಯ ಸಿಗೋದ್ರಿಂದ ಅದೆಲ್ಲ ನಮ್ಗೆ ಅರ್ಥ ಆಗ್ಬೋದು. ನಾವು ವರ್ಷಾನಾಮ ಅಯುತ ಇರಬಿ ತಮಾಷೆ ಅಂದ್ರೆ ಅದು 5000 ವರ್ಷ ಆಗಿದೆ, ಇನ್ನು ಹಾಗೆ ಇದೆ ಕಲ್ಲು, ಏನೇನೂ ಆಗಿಲ್ಲ. ಅಂದ್ರೆ ಎರಡು ಕಾರಣ, ಒಂದು ಕಲ್ಲಿನ ಸ್ಟ್ರೆಂತದ್ದು ಭೀಮಸೇನ ಇಟ್ಟು ಮೇಲೆ ಹೇಗೆ ಉಳಿಯುತ್ತೆ ಅಂತ ಅರ್ಥ. ಯಾರು ಇಡ್ತಾರೆ ಅನ್ನೋದ್ರ ಮೇಲೆ ಏನಾಗುತ್ತದ, ಅದು ಲೈಫ್ ಡಿಸೈಡ್ ಆಗುತ್ತೆ. ಯಾರು ಇಡ್ತಾರೆ ಅನ್ನೋದು ಲೈಫ್ ಡಿಸೈಡ್ ಆಗೋದ್ರೆ ವಾಯುದೇವರವರು ಇಟ್ಟದ್ದು ಇವತ್ತಿಗೂ ಉಳ್ಕೊಂಡಿದೆ. ಈಗ ಸ್ವಲ್ಪ ಎಲ್ಲ ಮಾಡಿದ್ದಾರೆ ಹಿಂದೆ, ನಾನು ಸುಮಾರು 50 ವರ್ಷದಿಂದ ಹೋದ ಕಾಲಕ್ಕೆ ಅಲ್ಲೇ ಬರೀ ಬಂಡೆ ಅಷ್ಟೇ. ಆ ಕಡೆ ಎತ್ತಿನ ಗಾಡಿ ಓಡಾಡ್ತಿದ್ದು ಹಾಗಿತ್ತು, ಈ ಕಡೆಯಿಂದ ಎತ್ತಿನ ಗಾಡಿಗಳು. ಇಲ್ಲೊಂದು ಹಳ್ಳಿ ಇದೆ, ಅಲ್ಲೊಂದು ಹಳ್ಳಿ ಇದೆ. ಈಗೆಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಪೂರ್ತಿ ಹಾಕಿಬಿಟ್ಟು ಅದನ್ನ ಗಾರ್ಡನ್ ಮಾಡಿ, ಏನೋ ಅಲ್ಲಿ ಬಿದ್ದು ಬೇರೆ ಮಾಡಿಬಿಟ್ಟಿದ್ದಾರೆ, ಕ್ಯಾಂಟೀನ್ ಬೇರೆ ಜೊತೆಗೆ ಕೆಳಗೊಂದು ಕ್ಯಾಂಟೀನು ಗೊತ್ತಾಯ್ತಾ, ಅದ್ರ ಬಾಡ ಕಲ್ಲು ಕಾಳು ಸಾರಿ ಮಾಡ್ಬಿಟ್ಟು. ಆ ಕಡೆ ನೀರು ಜೋರ ಬಿಡುತ್ತೆ, ಸರಸ್ವತಿ ನದಿ ಬಿಡುತ್ತೆ, ಅಲ್ಲಿ ಮುಂದೆ ಹರಿದುಕೊಂಡವರು. ಅಲ್ಲಿ ಜನ ಎಲ್ಲ ಹಾಳು ಮಾಡೋದಕ್ಕೆ ಸಿದ್ಧ ಆಗಿ ಪ್ರತಿಯೊಂದು ಬಿಕ್ಕಿ ಸ್ಟಾರ್ಟ್ ಆಗಿದೆ. 50 ವರ್ಷದಿಂದ ಹರಿದ್ವಾರ ಹೇಗಿತ್ತು ಗೊತ್ತಾ, 50 ವರ್ಷದಿಂದ ಹೋದಾಗ ಏ ಶಾಂತ, ಹಿಂದೆ ವಿದ್ಯಾಪೀಠ ಇತ್ತು, ಅಲ್ಲಿ 30 ವರ್ಷ ಆ ಥರ ಇತ್ತು, ಸುತ್ತಮುತ್ತ ಏನೇನೂ ಇಲ್ಲ, ಅಲ್ಲೊಂದಿಲ್ಲೊಂದು ಮನೆಗಳು ಅಷ್ಟೇ ಹೊರತು ಏನಿರಲಿಲ್ಲ. ಕ್ಲಿಯರ್ ಅಷ್ಟು ಬದರಿಯಲ್ಲಿ ಎಂಟರ್ ಆಗ್ತಿರ್ಲಿಕ್ಕೆ ಗುಡಿ ಕಾಣೋದು, ಅಲ್ಲಿ ಹೋಗ್ತಿರ್ಲಿಕ್ಕೆ ಹತ್ರ ಹೋಗರು ಗುಡಿ ಕಾಣೋದು, ಅಷ್ಟು ಬಿಲ್ಡಿಂಗ್ ಆಗಿಬಿಟ್ಟಿದೆ. ಒಂದೆರಡು ಛತ್ರ ಇದ್ದು ಅಷ್ಟೇ ಆಗ, ಅಷ್ಟೇ ಬರೀ ಭಾವ, ಅಷ್ಟು ಚಳಿನೂ ಜಾಸ್ತಿ ಇತ್ತಾಗ, ಈಗ ಸ್ವಲ್ಪ ಕ್ಲೌಡೆಡ್ ಆಗಿಬಿಟ್ಟಿದೆ, ಕ್ರೌಡೆಡ್ ಆ ಥರ ವಾತಾವರಣ ಇತ್ತು. ಆ ಕಡೆ ಏನೇನೂ ಇರಲಿಲ್ಲ, ಈ ಕಡೆ ಗುಡಿ ದಾಟಿ ಮುಂದಕ್ಕೆ ಹೊರಟ್ರೆ ಈಗ ಹೆಚ್ಚು ಕಡಿಮೆ ಅಲ್ಲಿವರೆಗೂ ಮನೆಗಳಾಗಿದೆ. ಈಗ ಆ ಭೀಮಸೇತು ಒಂದು ಅಲ್ಲಿವರೆಗೂ ಮನೆ ಸೇರ್ಕೊಂಡು ಹೋಗಿಬಿಟ್ಟಿದೆ. ಇದೆಲ್ಲ ಖಾಲಿ, ದೊಡ್ಡ ಐಸ್ ಬಂಡೆ ಬಿಟ್ಬಿಟ್ಟಿತ್ತಾಗ, ದೊಡ್ಡದು ಇಲ್ಲಿಂದ ಅಲ್ಲಿವರೆಗೂ ಒಂದು ದೊಡ್ಡ ಒಂದು ಫರ್ಲಾಂಗಷ್ಟು ಐಸ್ ಬಿದ್ದುಬಿಟ್ಟು ಗಡ್ಡೆ. ಆಗ ಅಲ್ಲಿ ಹೋಗೋಕೆ ದಾರಿನೇ ಇಲ್ಲ, ಓಡ್ಕೊತ ಹೋಗ್ಬೇಕಾಗಿತ್ತು, ಅದರಲ್ಲಿ ಚಪ್ಪಲಿ ಹಾಕೊಂಡು ಹೋಗಿದ್ದಿಲ್ಲ, ಓಡ್ಕೊತ ಹೋಗಿ ದಾಟಿದ್ದಾಗ ಹೋಗ್ಬೇಕು ಅಂತೇಳಿ. ಈಗೆಲ್ಲ ಫಸ್ಟ್ ಅದಿಲ್ಲೇ, ಅದು 5-6 ವರ್ಷದಲ್ಲಿ ಕರಿಗಿತ್ತಂತದ್ದು, ಮೇಲಿಂದ ಬಿದ್ದಿತ್ತು, 5-6 ವರ್ಷ ಬೇಕಾಯ್ತದ ಮೆಟ್ಟಾಗ್ಲಿಕ್ಕೆ. ಈಗ ಅದಿಲ್ಲ ದಾರಿ, ತುಂಬ ಚೇಂಜಸ್ ಆಗುತ್ತೆ. ಹರಿದ್ವಾರ, ಋಷಿಕೇಶ ಎಲ್ಲದರಲ್ಲೂ ಬದಲಾವಣೆ ಆಗಿಬಿಟ್ಟಿದೆ. ಇನ್ನು ಆದ್ರಿಂದ ಇವತ್ತು ಊಹೆ ಮಾಡೋಕ್ಕೆ ಬರಲ್ಲ ನಮಗೆ, ಹಿಂದೆ ಆಗಿತ್ತು ಅಂತ ಹೇಳೋದು ಬರೋದಿಲ್ಲ. ಆದ್ರಿಂದ ಇವೆಲ್ಲ ನೆನ್ಪಿಟ್ಟುಕೊಂಡ್ರೆ ಆಗಿನ ಕಾಲಕ್ಕೆ ವ್ಯತ್ಯಾಸ ಕ್ಲಿಯರ್ ಆಗ್ತಿಳಿ. ಹೌದೌದು ಹೌದು, ಒಂದು ಬಸ್ ದಿವಸಕ್ಕೆ ಒಂದೇ ಬಸ್ ಹೋಗ್ತಾ ಇತ್ತು ಅಲ್ಲಿ. ಆ ಬಸ್ ಮಿಸ್ ಆದ್ರೆ ಬರೋ ದಿವಸ ನಮಗೆ ಕಾಯ್ಬೇಕು. ಓಡ್ಬೇಕೆಲ್ಲ ಜನ ಬರ್ತಾರೋ ಇಲ್ಲ ಬಹಳ ಕಡಿಮೆ. ಗುರುವಾರದ ದಿವಸ ಒಂದ್ಸರಿ ಹೋದಾಗ ಇಬ್ರು ಇದ್ರು ಗೊತ್ತಾ, ಗುರುವಾರದ ದಿವಸ ಇಬ್ರೆ. ನಾನು ಗುರುವಾರ ಹೋಗಿದ್ದಾಗ ಎಸ್ ಎಲ್ ಸಿ ಪಾಸ್ ಆದಾಗ ಓನ್ಲಿ 2, ಅದು ಅರ್ಚಕರು ನಾವು ಅಷ್ಟೇ, ಯಾರ್ಯಾರು ಇಲ್ಲ. ಇವತ್ತು ಮಧ್ಯರಾತ್ರಿ ಹೋದ್ರೂ ಒಂದು 100 ಜನ ಇರ್ತಾರೆ ಆಗಿರ್ತದೆ. ಅದು ಕಾಲ ಬದಲಾಗ್ತಾ ಹೋಗುತ್ತೆ. ಹಿಂದೆ ಆಗಿತ್ತಂತೆ ಮೊದಲು, ಈಗಿದ್ದಾಗ ಹಿಂದಿತ್ತಂತೆ, ಮತ್ತೆ ಗ್ಯಾಪ್ ಬಂದಿತ್ತು, ಮತ್ತೆ ಹಾಗಾಗಿದೆ. ಅದು ಬರೀತಾರೆ ವಿಷ್ಣು ತೀರ್ಥರು ಚರಿತ್ರೆ, ಗುರುಮಧ್ವ ಚಿನ್ನ ಆಯ್ತಾ ಪುಣ್ಯಪುರಂ ಅಂತ ಹೇಳ್ಬೇಕಾದ್ರೆ 100 ವಿದ್ಯಾರ್ಥಿಗಳಿದ್ದರಂತ ಊರಲ್ಲಿ ವ್ಯಾಸತಜ್ಞರು ಪಾಠ ಹೇಳ್ತಾ ಇತ್ತು, ದೊಡ್ಡ ಇದಾಗಿತ್ತು. ಮತ್ತೆ ಗ್ಯಾಪ್ ಬಂದು ಹೋಗಿತ್ತು, ಮತ್ತೆ ಎಲ್ಲ ಫಿಲಪ್ ಆಯ್ತು. ಇದು ಹಾಗೆ ಮತ್ತೆ ಹೋಗುತ್ತಾ ಮತ್ತೆ ಬರುತ್ತೆ. ಹಾ ಹೇಗಿತ್ತು ಫಸ್ಟ್ ಕ್ಲಾಸ್ ಆಗಿತ್ತು ಪಾಪನಾಸಿರಿ. ಅಲ್ಲಿ ಹೋದ್ರೆ ಕಾಡು ಪೂರ್ತಿ ಕಾಡಲ್ಲಿ, ಅವಾಗ ಏನೇನೂ ಇರಲಿಲ್ಲ. ಆದ್ರೆ ನೀರು ಚೆನ್ನಾಗಿ ಬಿಡುತ್ತಿತ್ತು, ಆರಾಮ. ಇವತ್ತೇನು ನೀರು ಬಿಟ್ಟು ಎಲ್ಲ ಸಿಗುತ್ತೆ ನಿಮಗೆ, ಆ ಥರ ಆಗಿದೆ. ಏವಂ ಆರಭ್ಯ ರಾಕ್ಷಸ್ಯಾಹ. ಆದ್ರಿಂದ ಎಲ್ಲ ಮಹಿಮೆ ಹೇಳ್ತಾರೆ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ, ಎಷ್ಟೋ ವಿಷಯ ಹೇಳಿರೋದಿಲ್ಲ ಅಂತ ಹೇಳಿಬಿಟ್ಟು ಆಚಾರ್ಯ ಹೇಳ್ತಾರೆ. ಗ್ರಂಥಾಲ ಎಲ್ಲ ಹೇಳೋದಿಲ್ಲ ಅಂತ ಹೇಳ್ತಾರೆ, ಗ್ರಂಥಸಾಲ ಬರೀತಾರೆ, ಅದೆಲ್ಲ ಹೇಳೋದಿಲ್ಲ, ಸ್ವಲ್ಪ ಹೇಳಿದ್ದೇವಷ್ಟೇ. ಇತ್ಯಾದಿ ದರ್ಶಿತಾನ್ಯತ್ರ ದಿಂಗ್ಮಾತ್ರ ಪ್ರತಿಪತ್ತಯೇ. ನಿಮಗೆ ಗೈಡೆನ್ಸ್ ಕೊಡ್ಲಿಕ್ಕೆ ಇಷ್ಟು ಬರೆದಿರೋದೇ ಹೊರತು ಇಷ್ಟೇ ಅಲ್ಲ ಇರೋದು, ತುಂಬ ಇದೆ ಅಂತ ಹೇಳ್ತಾರೆ. ತಸ್ಯ ಕರ್ಮಾಣ್ಯುದಾರಾಣಿ ಪುಣ್ಯ ಶ್ಲೋಕಸ್ಯ ಭಾರತ ಶಕ್ಯಂತೆ ಕಥಿ ತುಮ್ನೈವ ವರ್ಷಾಣ ಮಯುತೈರಪಿ ಏವಮಾರಭ್ಯ ರಾಕ್ಷಸ್ಯಾಹ ಭೂತನಾಯಾಹ ಪರಂತಪ ಭೂಭಾರ ಭೂತಾರಸುರಾನ್ ಜಘಾರ ವಧುಸೂದನಃ ಏವಮಾರಭ್ಯ ರಾಕ್ಷಸ್ಯಾಹ. ಇದೆಲ್ಲ ಆಚಾರ್ಯ ಬದರಿಗೆ ಹೋದ ಕಾಲಕ್ಕೆ ದಾರಿಯ ಸತ್ಯತೀರ್ಥರ ಕಥೆ ಬಂದಾಗ ಅಷ್ಟೇ ಬರೆದ್ಬಿಡ್ತಾರೆ, ಅಷ್ಟೇ ಡೀಟೇಲ್ಸ್ ಅನ್ನ ಭಾವಪ್ರಕಾಶದಲ್ಲಿ ಕೋಟ್ ಪಡ್ತಾರೆ. ಇದೋಗತ್ತಲ್ಲಿ ಹೀಗೆ ಬಂದಿದ್ದೀರಿ ಅಂತ 5-6 ಶ್ಲೋಕ ಕೊಟ್ಬಿಡ್ತಾರೆ. ಅಲ್ಲಿ ಬರೋದಿಲ್ಲ ಅದರ ಆಚಾರ್ಯ. ಗೋವಾಕ್ ಹೋದ ಕಾಲಕ್ಕೆ ಒಬ್ಬ ರಾಜ ದಿಗ್ಭದ್ರ ಬಾಳೆ ಪ್ರಯತ್ನ ಪಟ್ಟಂತೆ, ಅದರ ಮದುವೆದಲ್ಲಿ ಬರೋದಿಲ್ಲ, ಅವ್ರು ಭಾವಪ್ರಕಾಶಿಗೆ ಬರೀತಾರೆ. ಅಂತ ಎಷ್ಟೋ ವಿಷಯ ಸಿಗುತ್ತಾರೆ. ಗಾಢಶಾಸ್ತ್ರ ಸಂಬಂಧಪಟ್ಟ ಗ್ರಂಥ ಆಚಾರ್ಯರು ಬರೆದಿದ್ದಾರೆ ಅಂತ ಮದುವೆದಲ್ಲಿ ಬರೋದಿಲ್ಲ, ಭಾವಪ್ರಕಾಶಿಗೆ ಬರೀತಾರೆ. ಅಲ್ಲಿ ಜನ ಕೇಳಿಕೊಟ್ರು, ಆಚಾರ್ಯ ಗ್ರಂಥ ಬರ್ಕೊಟ್ರು ಅಂತ ಹೇಳ್ತಾರೆ. ಅದ್ರ ಮುದ್ದೆ ಹೋದಾಗ ಅಷ್ಟು ವಿಷಯ ಮಿಸ್ ಆಗುತ್ತೆ. ಮತ್ತು ಬರೀ ಮಧ್ವವಿಜ ಓದೋರು ಎಷ್ಟೋ ವಿಷಯ ತಿಳಿಯೋದೇ ಇಲ್ಲ, ಎಲ್ಲ ಸೇರಿಸ್ಕೊಂಡಾಗ ವಿಸ್ತಾರ ಆಗುತ್ತೆ. ಅವರೇ ಹೇಳಿದ್ ಎಲ್ಲ ಬರೋದಿಲ್ಲ ಅಂತ ಹೇಳಿರೋದ್ರಿಂದ ಇದು ಶಾಸ್ತ್ರದಲ್ಲಿ ಇದೆ. ಆ ಶಾಸ್ತ್ರದ ವಿಷಯ ಎಲ್ಲೂ ಬಂದಿಲ್ಲ, ಶಾಸ್ತ್ರದ ಅಷ್ಟೇ ಸಿಗೋ. ತುಂಬ ಡೀಪಾಗಿ ಓದಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇದು ಅರ್ಥನೇ ಆಗುತ್ತೆ. ಭೂವಾ ಏವಾರಭ್ಯ ರಾಕ್ಷಸ್ಯಾ ಪೂತರಾಯ ಪರಂತಪ ಭೂಭಾರ ಭೂತ ರಸುರಾನ್ ಜಘಾರ ಮಧುಸೂದನ. ಇಷ್ಟೆಲ್ಲ ಮಾಡ್ತಾನೆ ಕೃಷ್ಣ. ಪೂತರಾಯ ರಾಕ್ಷಸ್ಯಾ ಪೂತ ಎಲ್ಲಿದ್ದ ಫಸ್ಟ್ ಶುರುವಾಗಿದ್ದು ಕೃಷ್ಣ ಕೊಂಡಿದ್ದು ಪೂತರ ಸಂಹಾರ ಫಸ್ಟ್ ಕೇಸ್ ಅದು, ಅಲ್ಲಿದ್ದ ಶುರು ಮಾಡಿಬಿಟ್ಟು ಇಲ್ಲಿವರೆಗೂ ಕೂಡ ಭೂಭಾರ ಭೂತ ರಸುರಾನ್ ಭೂಮಿಗೆ ಭಾರಭೂತರಾದ ರಾಕ್ಷಸರದ್ದ ಕೃಷ್ಣ ಸಂಹಾರ. ಮಧುಸೂದನ ಮಧುವನ್ನು ಕೊಂದಲ್ಲ, ಅದು ರಾಕ್ಷಸ ಕೆಲಸ ಮಾಡೋ ಅದೇ ಹೆಸರೇ ಅದು. ಮಧುಸೂದನಾದ ಕೃಷ್ಣ ಅಸುರ ಸೂದರನಾಗಿ ವಾಸ ಮಾಡ್ತಾ ಇದ್ದಾನೆ. ಇತಿ ಏಕಾಧಿಕ ಶತತಮೋ ಅಧ್ಯಾಯ. ಈಗ ದ್ವಧಿಕ ಶತತಮೋ ಅಧ್ಯಾಯ. ಸುಖಂ ಸ್ವಪುರ್ಯಾಂ ನಿವಸತ್ ದ್ವಾರಕಾಯಾಂ ಶ್ರಿಯಃ ಪತಿಃ ಸರ್ವ ಸಂಪತ್ ಸಮೃದ್ಧಾಯಾಂ ಜುಷ್ಟಾಯಾಂ ವೃಷ್ಟಿಪಂಗವೈಹಿ. ಏನಿಸುತ್ತೆ, ಸರ್ವ ಸಂಪತ್ ಸಮೃದ್ಧವಾದಂತಹ ದ್ವಾರಕೆಯಲ್ಲಿ ಕೃಷ್ಣ ವಾಸ ಮಾಡ್ದ ಅಂದರೆ ಸಂಪತ್ತೆಲ್ಲ ಇತ್ತು, ಕೃಷ್ಣವ ಸೇರ್ಕೊಂಡ್ಬಿಟ್ಟ ಅಲ್ಲಿ ಅಂತೇಳಿ ಅಲ್ಲ, ತಾನು ಹೋಗಿದ್ದಕ್ಕೆಲ್ಲ ಬಂತು ಅಂತ ಅರ್ಥ. ಶ್ರೀಯಃ ಪತಿ, ಅದು ಬಂದಿದ್ದಕ್ಕೆಲ್ಲ ಬಂತೆ ಹೊರತು ಅದು ಇದ್ದಿದ್ದಕ್ಕೆ ಹೋಗಿ ಸೇರ್ಕೊಂಡಿದ್ದಲ್ಲ. ದ್ವಾರಕೆ ಎಲ್ಲಿ ಇತ್ತು ಬಂದ್ಲು, ಕೃಷ್ಣನೇ ಕಟ್ಟಿಸಿದ್ದದು. ಅದ ಮೇಲೆ ತಲ್ಲಿಂದ ಬಂದ ದ್ವಾರಕೆನೇ ಹೊರತು ಯಾರೋ ಮಾಡೋ ದ್ವಾರಕೊಡಿ ಎಂಟ್ರಿ ಮಾಡಿದ್ದಲ್ಲ ಅದರ. ಜುಷ್ಟಾಯ ವೃಷ್ಟಿ ಪುಂಗವೈಹಿ ಸ್ತ್ರೀಭಿಶ್ಚ ಉತ್ತಮ ಸ್ತ್ರೀಭಿಶ್ಚ ಉತ್ತಮ ವೇಷಾಭಿಹಿ ನವ ಯೌವನ ಕಾಂತಿಭಿಹಿ ಕದ್ದುಕೈಹಿ ಹರ್ಮ್ಯ ಸೌಧೇಶು ಕ್ರೀಡಂತೀಭಿ ತಡಿದ್ಯುಭಿ. ಕೃಷ್ಣ ತನ್ನ ಪತ್ನಿಯರ ಸಮೇತ ವಾಸ ಮಾಡ್ತಾರೆ. ಉತ್ತಮ ವೇಷಾಭಿಹಿ ನವಯೌವನ ಕಾಂತಿಭಿಹಿ ಕಂದುಕೈಹಿ ಹರ್ಮ್ಯ ಸೌಧೇಶು, ಹರ್ಮ್ಯದ ಸೌಧಗಳಲ್ಲಿ ಅವರು ಕದ್ದುಕ ಚೆಂಡಾಟ ಆಡ್ತಿದ್ರು ಅಂತ ಹೇಳ್ತಾರೆ. ಎಲ್ಲಿ? ರೂಫ್ ಮೇಲೆ ಆಡ್ತಾ ಇದ್ರು ಅಂತ ಹೇಳಿದ್ರೆ ಎಷ್ಟೆಷ್ಟು ದೊಡ್ಡ ಮನೆಗಳಿತ್ತು. ಅಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಎಷ್ಟು ದೊಡ್ಡದಿರ್ಬೇಕು ಆ ಥರ, ಅಲ್ಲಿ ಸಣ್ಣ ಪುಟ್ಟ ಸ್ಟೇಡಿಯಂ ಆಗುತ್ತಾ, ದೊಡ್ಡ ದೊಡ್ಡ ಇದ್ರೆ ಅವ್ರ ಎಷ್ಟು ಜನ ಆಡ್ತಿರೋದು, 16,000 ಜನ ಆಡ್ತಿರ್ಬೇಕಾದ್ರೆ ದೊಡ್ಡ ಸ್ಟೇಡಿಯಂ. ಕ್ರೀಡಂತೀಭಿ ತಟಿದ್ಯುಭಿ ತಟಿದ್ಯುಭಿ ಮಿಂಚಿನ ಕಾಂತಿ ಅವರು ಆಟ ಆಡ್ತಾ ಇದ್ರಲ್ಲಿ. ನಿತ್ಯಂ ಸಂಕುಲ ಮಾರ್ಗಾಯಾಮ್, ಇಲ್ಲಿ ನೋಡಿ ಏನು ಬಂದಿದೆ, ಇಲ್ಲಿ ಸರ್ವ ಸಂಪದ ಸಮೃದ್ಧಾಯಾಮ್ ದ್ವಾರಕಾಯಾಮ್ ಅಂತ ಬರೋದು. ಮದ್ರಾಸವಾಗಿ ಇಟ್ಕೊಂಡು ಬರೀತಾರೆ ಕೃಷ್ಣ ದ್ವಾರಕೆಯಿಂದ ಬಂದ. ದ್ವಾರಕೆ ಹೇಗಿತ್ತು ಅಂದರೆ ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲಲಲನ ಕರಪೂಜ ನಂಚ ವಾರ್ಧಿಂ ಮಧು ಗೃಹಮತೀತ್ಯ ಸಮಧ್ವನಾಥೋ ಯತ್ರಾಸ್ತಿ ತದ್ರಜದ ಪೀಠಪುರಂ ಗರೀಯಃ ಅಂತ ಹೇಳ್ಬಿಟ್ಟಿದ್ದಾರೆ. ಭಾಗ್ಯವತಿ ಸಕಲ ಭಾಗ್ಯವತಿ ಸರ್ವ ಸಂಪತ್ ಸಮೃದ್ಧಾಯ ಭಾಗವತದ ಮಾತನ್ನು ಹಾಗೆ ಇಟ್ಟಿದ್ದಾರೆ. ಇದರಿಂದ ಏನು ಹೇಳ್ತಾರೆ ಅಂದರೆ ಕೃಷ್ಣ ವಾಸವಾದ ಭೂಲೋಕದ ಜಾಗವೇ ಸರ್ವ ಸಂಪತ್ ಸಮೃದ್ಧಿ ಹೊಂದಿರಬೇಕಾದ್ರೆ ವೈಕುಂಠ ಅಪ್ರಾಕೃತ ಲೋಕ ಹೇಗಿದ್ದಿರಬಹುದು ಅಂತ ಊಹೆ ಮಾಡಲಿಕ್ಕೆ. ಅದು ಇದರಿಂದ ಒಂದು ಎಲ್ಲೋ ಒಂದು ಕ್ಯಾಂಪ್ಗೆ ಹೋದಾಗ ಸೌಲಭ್ಯ ಇದ್ದರೆ ಮೂಲ ಕ್ಯಾಪಿಟಲ್ನಾಗ ಹೇಗಿರ್ಬೇಕು. ಶ್ರೀಪಾದರಾದ್ರೆ ಎಲ್ಲೋ ಅಡವಿಯಲ್ಲಿ ಹೋದಾಗ ಅಂತ ಸೌಲಭ್ಯ ಸಿಕ್ಕಾಗ ಅವ್ರ ಮಠದಲ್ಲಿ ಅಡಿಗೆ ಹೇಗಿರ್ಬೋದು ಅಂತಾರಲ್ಲ, ಹಾಗೆ ಆಪತ್ಕಾಲದಲ್ಲಿ ಹಾಗೆ ಮಾಡೋದಾದರೆ ಇನ್ನಾಗಿರ್ಬೋದು. ಭೂಲೋಕದಲ್ಲೇ ಫಾರ್ ಜಸ್ಟ್ ಶಾರ್ಟ್ ಪೀರಿಯಡ್ ಕೃಷ್ಣ ಬಂದಿದ್ದಾನೆ. ಸರ್ವ ಸಂಪ್ರದ ಬಂದಿರಬೇಕಾದ್ರೆ ಕೃಷ್ಣ ಬಂದಿದ್ದಕ್ಕೆ ದ್ವಾರಕೆ ಬಂತು, ಕೃಷ್ಣ ಬಂದಿದ್ದು ಸಂಪತ್ತು ಬಂತು. ಸೊ ದೇವರು ಬಂದರೆ ಮನೇಲಿ ಏನಾಗುತ್ತೆ, ಎಲ್ಲ ಸಂಪತ್ತು ಬರುತ್ತೆ ಅಂತ ಅರ್ಥ. ನಿತ್ಯಂ ಸಂಕುಲ ಮಾರ್ಗಾಯಾಮ್ ಮದಚ್ಯುತಿರ್ ಮದಚ್ಯುದ್ಭಿ ಮತಂಗದೈಹಿ ಸ್ವಲಂಕೃತೈ ಭಟೈ ರಸ್ವೈ ರಥೈಶ್ಚ ಕನಕೋಜ್ವಲೈ. ಊರಲ್ಲಿ ಸರ್ವ ಸಂಪತ್ ಅಂತ ಹೇಳಿದ್ರಲ್ಲ, ವಿವರಣೆ ಮಾಡ್ತಾ ಬರ್ತಾರೆ. ಏನು ಸಂಪತ್ತಿತ್ತು ಅಂದರೆ ನಿತ್ಯಂ ಸಂಕುಲ ಮಾರ್ಗಾಯಾಮ್ ಟ್ರಾಫಿಕ್ ಜಾಮ್. ಮತ್ತೆ ಸಂಕುಲ ಮಾರ್ಗ ಅಂದ್ರೆ ಏನು, ಅಷ್ಟು ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ಆ ರೀ ಜನ ಓಡಾಡ್ತಿದ್ದಾರೆ. ಮದಚ್ಯುದ್ವಿಹಿ ಮತಂಗಜೈಹಿ, ಜೊತೆಗೆ ಮದ ಸುರಿಸ್ತಕ್ಕಂಥ ಆನೆಗಳು, ಬರೀ ಆನೆಗಳು ಬೇರೆ, ಮದರ ಸುರಿ ಅಂತ ಆನೆಗಳು ಸಿಗೋದು ಭಾರಿ ಕಷ್ಟ. ಮದರ ಸುರಿಸಿದ್ರೆ ಜೇನಿದ್ದಾಗಿರುತ್ತಂಥದ್ದು, ದುಂಬಿಗಳು ಬಂದ್ಬಿಡುತ್ತಂಥದ್ದು ಮದ ಆನೆ, ಅದಕ್ಕೆ ಮದ್ದ ಆನೆ ಅಂತ ಕರೆಯೋದು. ಅದಕ್ಕೆ ಎಲ್ಲ ಆನೆಗಳು ಮದ ಸುರಿಸೋದಿಲ್ಲ, ಅಂಥ ಆನೆಗಳು ಮಾತ್ರ. ಅಂಥ ಆನೆಗಳು ಬೇಕಾದಷ್ಟಿದ್ದುವಲ್ಲಿ ಮತಂಗ ದಾರಿ ಉದ್ದಕ್ಕೂ ಸುವಾಸನೆ. ಒಂಥರ ತಾನೇ ಹೋಯ್ತು ಅಂದ್ರೆ ಏನಾಗ್ತಿತ್ತು, ಅಷ್ಟು ಸುವಾಸನೆ ಬಂದ್ಬಿಡುತ್ತೆ. ಮದ ಸುರಿಸ್ತಾ ಹೋಗ್ತಿತ್ತಲ್ಲ, ಸೆಂಟ್ ಹಾಕ್ತಾ ಹೋದ್ರೆ ಹಾಗೋ ಹಾಗೆ ಆ ಥರ ಹೋಗ್ತಿದ್ವು ಅಂತ ಆನೆಗಳು. ಸ್ವಲಂಕೃತೈಹಿ ಭಟೈರಶ್ವೈಹಿ ರಥೈಶ್ಚ ಕನಕೋಜ್ವಲೈಹಿ, ಗೊತ್ತು ಚರಂಡಿ ವಾಸ್ತಿ ಬರುತ್ತೆ ಆ ಥರ ಅಷ್ಟೇ. ಅದು ಎಲ್ಲೆಲ್ಲಿ ಹೋದ್ರೂ ಕೂಡ ಭೂ ಹಿಡ್ಕೊಂಡು ಹೋಗಾಗಿರುತ್ತೆ, ಉಲ್ಟಾ ಬರ್ತಾ ಇಲ್ಲ. ಸಲಂಕೃತೈಹಿ ಭಟೈಹಿ, ಅಲ್ಲ ಭಟರಿಗೆಲ್ಲ ಒಳ್ಳೆ ಅಲಂಕಾರ, ಅಶ್ವೈಹಿ ಕುದುರೆಗಳಿಗೆ, ರಥೈಶ್ಚ ರಥಗಳಿಗೆ, ಕನಕೋಜ್ವಲೈಹಿ ಇವೆಲ್ಲ ಡಬ್ಬಳಕ್ಕೆ ಅಸಾಧ್ಯ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಇದನ್ನು ಓದ್ಬೇಕು ನೀವು. ಇದು ಬರಿಬೇಕಾದ್ರೆ ಟ್ರಾವೆಲರ್ಸ್ ಬರೀತಾರೆ, ಬರೋಲ್ಲ ಬೆಗಸ್ತಾರಿಸ್ ಎಲ್ಲ ಬರೀತೆ, ಇಂಡಿಯಾ ಹೇಗಿತ್ತು ಅಂತೇಳಿ. ಎಷ್ಟು ಆನೆಗಳು ಎಲ್ಲ ವರ್ಣನೆ ಮಾಡ್ತಾನೆ ಅವನು, ವರ್ಣನೆ ಮಾಡ್ತು. ಈಗ ಒಂದು ಸಾಹಿ ಒಂದೂವರೆ ಸಾವಿರ ವರ್ಷದಿಂದ ಹಾಗಿದ್ರೆ ಐದು ಸಾವಿರ ವರ್ಷದಿಂದ ಬರೀ ನಾವು ಕೃಷ್ಣನ ಮಹಿಮೆ ಅವೆಲ್ಲ ಬಂತೆ ಮುಂದೆ ಬರೀ ಕಾಲದೃಷ್ಟ ವಿಚಾರ ಮಾಡಿದ್ರು ಕೂಡ ಅಷ್ಟು ವಂಡರ್ಫುಲ್ ಆಗಿತ್ತು. ಹೇಳ್ತಾರೆ ಕುದುರೆಗಳು ಹೇಗೆ ಬರಬೇಕು, ಕುದುರೆಗಳ ರೋಡ್ ಬೇರೆ ಇರ್ತಿದ್ವಂತೆ, ಅವ್ರು ಬರೀತಾರೆ. ಆನೆಗಳ ರೋಡ್ಗಳೇ ಬೇರೆ, ಕುದುರೆ ರಸದ ರೋಡ್ಗಳೇ ಬೇರೆ. ಇವು ನಾವು ಹೈವೇಗಳು ಬೇರೆ ಅಂತೀವಲ್ಲ, ಹಾಗೆ ಹೈವೇ ಬೇರೆ, ಕ್ರಾಸ್ಗಳು ಬೇರೆ, ಮೇನ್ ರೋಡ್ ಬೇರೆ, ಮತ್ತು ಯಾರು ಯಾರು ದಾರಿ ಕೊಡಬೇಕು ಅದರ ವ್ಯವಸ್ಥೆ ಇತ್ತಂತೆ. ಆನೆ ಮೇಲೆ ಬಂದವನು ಬಂದುಬಿಟ್ರೆ ಕುದುರೆ ಮೇಲೆ ದಾರಿ ಕೊಡಬೇಕು, ಈ ಕಾರಿಗೆ ಟ್ರಾಕ್ಟರ್ ದಾರಿ ಕೊಡ, ಹಾಗೆ ವ್ಯವಸ್ಥೆಗಳವೆಲ್ಲ ಕೂಡ ಅದೆಲ್ಲ ವರ್ಣನೆ ಮಾಡ್ತಾ ಡೀಟಾಗಿ ಬರೀತಾರೆ. ಇಂಡಿಯಾದಲ್ಲಿ ಏನೇನಿತ್ತು, ಎಷ್ಟು ಸಂಪತ್ತಿ ಇತ್ತು ಹೇಳ್ತಾನೋ. ಇವು ಇಂಡಿಯಾ ಸಮೃದ್ಧವಾದ ದೇಶ ಅಂತ ಹೇಳ್ತಾ ಅದೆಲ್ಲ ಲೂಟಿ ಹೊಡೆದ್ಬಿಟ್ರಲ್ಲ, ಏನಿಲ್ಲ ಮಾಡ್ತಾರೆ. ಸ್ವಲಂಕೃತೈಹಿ ಭಟೈಹಿ ಅಶ್ವೈಹಿ ರಥೈಶ್ಚ ಕನಕೋಜ್ವಲೈಹಿ ಉದ್ಯಾನ ಉಪವರಾಢ್ಯಾಯ. ಉದ್ಯಾನಗಳು ಉಪವನಗಳು, ಉದ್ಯಾನಗಳು ನ್ಯಾಚುರಲ್, ಉಪವನ ಆರ್ಟಿಫಿಷಿಯಲ್. ಪುಷ್ಪಿತ ಧ್ರುವರಾಜಿಷು, ಹೂ ಬಿಟ್ಟಂತಹ ಧ್ರುವರಾಜಿಗಳು. ಎಲ್ಲ ಕಾಲಕ್ಕೂ ಅದು ಹೂ ಬಿಟ್ಟೇ ಬಿಡುತ್ತೆ, ಎಲ್ಲ ಮರಗಳಲ್ಲೂ ಒಂದೇ ಕಾಲಕ್ಕೆ ಹೂ ಬಿಡೋದಿಲ್ಲ, ಒಂದೊಂದು ಕಾಲಕ್ಕೆ ಒಂದು ಬಿಡುತ್ತೆ. ಅದು ಅದರಿಂದ ಎಲ್ಲ ರೀತಿಯ ಮರ ಬೆಳೆಸಿದಾಗ ಏನಾಗುತ್ತೆ, ಎಲ್ಲ ಕಾಲಕ್ಕೂ ಹೂ ಇರುತ್ತೆ. ದಿರ್ವಿಷತ್ ಭುಜಂಗ ವಿಹಗೈಹಿ ದಿರ್ವಿಷತ್ ಭೃಂಗ ವಿಹಗೈಹಿ ನಾದಿತಾಯಾಂ ಸ್ವಂತತಃ. ಎಲ್ಲ ಕಡೆಗೂ ಕೂಡ ಧ್ವನಿ ಮಾಡ್ತಕ್ಕಂತಹ ಭೃಂಗಗಳು, ಆಮೇಲೆ ಪಕ್ಷಿಗಳು, ಅವುಗಳಿಂದ ಕೂಡಿದಂಥ ವರಗಳು. ರೇವೇ ಷೋಡಶ ಸಹಸ್ರ ಪತ್ನೀರಾಮ್ ಏಕವಲ್ಲಭ ಅಂತ, 16,008 ಪತ್ನಿಯರೊಂದಿಗೆ ಕೃಷ್ಣ ಏಕವಲ ಒಬ್ಬರೇ ಪತಿಯಾಗಿ ವಾಸ ಮಾಡ್ತಿದ್ದಾನೆ. ತಾವಂತಿ ಬಿಭ್ರದ್ ರೂಪಾಡಿ ತದ್ಗೇಹೇ ಶುಭ ಭಾರದಿಷು. ಅಷ್ಟೇ ರೂಪ ತಗೊಂಡು ಒಬ್ಬರೇ ಆದರೂ ಕೂಡ ರೂಪ ಮಾತ್ರ ಎಷ್ಟೋ, ಎಷ್ಟು ಜನ ಪತ್ನಿಯರು ಅಷ್ಟು ರೂಪ ತಗೊಂಡು ವಾಸ ಮಾಡ್ತಿದ್ದಾನೆ. ತದ್ಗೇಹೇಶು ಭಾರದಿಷು, ಮಹಾ ವೃದ್ಧಿ ಅಂದ್ರೆ ಮಹಾ ವೃದ್ಧಿ, ಸಂಪತ್ ಸಮೃದ್ಧಿ, ಅದರಿಂದ ಕೂಡಿದ ಬರೆಗಳಲ್ಲಿ ಕೃಷ್ಣ ವಿಹಾರ ಮಾಡ್ತಾ ಇದ್ದ. ಪ್ರೋತ್ಫುಲ್ಲ ಉತ್ಪಲ ಉತ್ಪಲಕ ಅಲ್ಲ ಉತ್ಪಲ ಕಲ್ಹಾರ ಕುಬುದ ಅಂಭೋಜ ರೇಡುಭಿ ವಾಸಿತ ಅಬಲ ತೋಯೇಶು ಕೂಜದ್ವಿಹಿ ಕೂಜದ್ವಿಕುಲ ದ್ವಿಜಕುಲಾದಿಭಿ. ಪ್ರಾ ಉತ್ಫುಲ್ಲ ಕಲ್ಹಾರ ಕುಬುದ ಅಂಭೋಜ ರೇಡುಭಿ ಉತ್ಫುಲ್ಲ ಫುಲ್ಲ ಉತ್ಫುಲ್ಲ ಪ್ರೋತ್ಫುಲ್ಲ ಮೂರು ಪದ ಇದೆ. ಫುಲ್ಲ ಅಂದ್ರೆ ಅರಳಿದ, ಉತ್ಫುಲ್ಲ ಚೆನ್ನಾಗಿ ಅರಳಿದ, ಪ್ರಾವುತ್ಫುಲ್ಲ ಬಹಳ ಪೂರ್ಣವಾಗಿ ಅರಳಿದಂತಹ ಹೂಗಳು. ಅಂತಹ ಹೂಗಳಿಂದ ಕೂಡಿ ಏನೇನು ಅರಳಿದ್ವು, ಕಲ್ಹಾರ, ಆಮೇಲೆ ಕುಬುದ, ಅಂಭೋಜ, ಎಲ್ಲ ಪುಷ್ಪ ಕಮಲದ ವೆರೈಟಿಗಳು, ರಾತ್ರಿ ಕಮಲ, ಹಗಲ ಕಮಲ ಇತ್ಯಾದಿ, ಕೆಂಪು ಕಮಲ ಇತ್ಯಾದಿಗಳಿಂದ ಅವುಗಳ ಪರಾಗ ಎಲ್ಲ ಕಡೆ ಹರಡ್ತಾ ಇತ್ತು ಗಾಳಿಯಿಂದ. ವಾಸಿತ ಅಬಲತೋಯೇಶು, ವಾಸಿತ ಅಬಲತೋಯೇಶು ಅದು ಸುವಾಸನೆಯಿಂದ ಕೂಡಿದಂತಹ ನಿರ್ಮಲವಾದ ನೀರು. ಕೂಜ ದ್ವಿಜಕುಲಾದಿಭಿ, ಕೂಜದ್ವಿಹಿ ದ್ವಿಜಕುಲಾದಿಭಿ, ಕೂಜತ್ತಂದ್ರೆ ಕೂಗ್ತಾ ಇದ್ದಂತಹ ದ್ವಿಜಕುಲಾದಿ, ದ್ವಿಜಕುಲ ಅಂತೇಳಿ ಪಕ್ಷಿಗಳ ಸಮೂಹ, ಅವುಗಳಿಂದ ಕೂಡಿದ್ದಂತಹ ತೋಟಗಳು, ಅಂತಹ ಮರೆಗಳು ಅದರಲ್ಲಿ ವಿಹಾರ ಮಾಡಿದ. ವಿಜಹಾರ ವಿಗಾಹ್ಯಭೋ ಹ್ರಾದರೀಷು ಮಹೋದಯ ಕುಚ ಕುಂಕುಮ ಲಿಪ್ತಾಂಗ ಪರಿರಬ್ಧ ಸ್ವಯೋಷಿತಾಂ ಕೃಷ್ಣ ಅಂತ ಸರೋವರಗಳಲ್ಲಿ ವಿಹಾರವನ್ನು ಮಾಡಿದ, ಜನಕ್ರೀಡೆಯನ್ನು ಮಾಡಿದ ಅಂತ ಹೇಳ್ತಾರೆ. ವಿಜಹಾರ ವಿಗಾಹ್ಯ ಅಂಭಃ ಹ್ರಾದಿನೀಶು ಮಹೋದಯ, ಹರದಿನಗಳು ಸರೋವರಗಳು, ಅದರಲ್ಲಿ ಅಂಭ ಅಂದರೆ ನೀರು, ಅದರಲ್ಲಿ ಕೃಷ್ಣ ವಿಹಾರವನ್ನು ಮಾಡಿದ. ಯಾರು ಸ್ತ್ರೀಯರ ಸಮೇತ, ಕುಚ ಕುಂಕುಮ ಲಿಪ್ತಾಂಗ ಪರಿರಬ್ಧ ಸ್ವಯೋಷಿತಾಂ, ಅವರಿಂದ ಆಲಿಂಗತನಾಗಿ ಜಲಕ್ರಿಯೆಯನ್ನು ಮಾಡಿಕೊಂಡು ವಿಹಾರ ಮಾಡಿದ. ಉಪಗೀಯಮಾನೋ ಗಂಧರ್ವೈಹಿ ಮೃತಂಗ ಪಡವಾನಕಾನ್ ವಾದಯದ್ವಿಹಿ ಉದಾ ವೀಡಾಹ ಸೂತ ಭಾಗಧ ಬಂದಿಭಿ. ಉಪಗೀಯಮಾನ ಗಂಧರ್ವೈಹಿ, ಗಂಧರ್ವರಿಂದ ಹಾಡಲ್ಪಡ್ತಾ ಇದ್ದಾರೆ. ಮೃತಂಗ ಪಡವ ಆನಕ, ಮತ್ತು ಬಿಡದ ಭೃತ್ಯರೆಲ್ಲ ಮೃತಂಗವನ್ನ ಪಡವವನ್ನ ಆನಕಗಳನ್ನ ಆನಕ ಆನಕ ದುದ್ದಿಬಿವೆಂತಲ್ಲ ಗಾದ್ಯ ವಿಶೇಷಗಳು ಎಲ್ಲ ಬಾರಿಸ್ತಾ ಇದ್ದಾರೆ. ಉದಾ ವೀಡಾಹ, ವೀಡಗಳನ್ನು ನುಡಿಸ್ತಾ ಇದ್ದಾರೆ. ಯಾರು ಸೂತ ಭಾಗಧ ಬಂದಿಭಿ, ಸೂತರು ಭಾಗಧರು ಬಂದಿಗಳು ಅಂತ ವೆರೈಟಿಗಳು, ಅದಕ್ಕೆಲ್ಲ ಅರ್ಥ ಬರೀತಾರೆ ವಾದ್ಯಾಸರು. ಹೇಳಬೇಕಾದ್ರೆ ಇನ್ನೊಬ್ಬರು ಹೇಳಿದ್ದನ್ನ ಹೇಳಿದ್ರೆ ಸೂತರು, ತಾವೇ ಹಾಡು ಕಟ್ಟು ಹೇಳಿದ್ರೆ ಭಾಗದರು, ತಾವೇ ಬೋರ್ಡ್ ಕ್ರಿಯೇಟ್ ಮಾಡೋದು, ಕಂಪೋಸ್ ಮಾಡಿ ಹಾಡೋರು. ಇವರು ಕಂಪೋಸ್ ಮಾಡಿದ್ದೇನೆ ಹಾಡೋರು ಬೇರೆ, ಕಂಪೋಸ್ ಮಾಡಿ ಹಾಡೋರು ಬೇರೆ. ಕಂಪೋಸ್ ಯಾಕೆ ಮಾಡಬೇಕಾಗಿತ್ತು, ಲೇಟೆಸ್ಟ್ ಏನಾದ್ರು ಮಹಿಮೆಗಳಿದ್ದರೆ ಸೇರಿಸಿ ಹೇಳಬೇಕು, ಅದು ಕಂಪೋಸ್ ಮಾಡೋರು ಬೇಕು. ಅದಕ್ಕೆ ಹಳೆಯವನ್ನು ಹೇಳಬೇಕಾದ್ರೆ ಇರೋದನ್ನು ಹಾಡೋರು ಬೇಕು, ಅದೆಲ್ಲ ವೆರೈಟಿ ಇದರಲ್ಲಿ. ಸೂತ ಭಾಗಧ ಬಂದಿಭಿ ಸೇವ ಬಾನು ಅಚ್ಯುತಃ ತಾಭಿಹಿ ಹ್ರಸದ್ದೀಭಿಶ್ಚ ರೇಚಕೈಹಿ. ಕೃಷ್ಣ ಆ ಸಮಯದಲ್ಲಿ ಸೇವ್ಯಭಾರ ಅಚ್ಯುತ ತಾಭಿಹಿ ಹಸದ್ದೀಭಿಶ್ಚ ರೇಚಕೈಹಿ, ಅವರೆಲ್ಲ ಕೃಷ್ಣ ವಿಹಾರ ಮಾಡ್ತಾ ನೀರಡ್ಡ ಕೃಷ್ಣ ಪ್ರೋಕ್ಷಣ ಮಾಡ್ತಾ ವಿಹಾರ ಮಾಡ್ತಿದ್ರು. ಅವರು ಮಧ್ಯೆ ತಾರಿದ್ದ ಹ್ರಾದಿರಿ ಶಬ್ದಕ್ಕೆ ನದಿಗಳಲ್ಲೂ ವಿಹಾರ ಮಾಡಿದ ಕೃಷ್ಣ, ಸರೋವರಗಳಲ್ಲಿ ನದಿಗಳಲ್ಲಿ ವಿಹಾರ ಮಾಡ್ತಿದ್ದಾರೆ. ಜಲ ಪ್ರಕ್ಷೇಪಣ ಚಲ್ಮ ಪಾತ್ರೈಹಿ ರೇಚಕಗಳು ಅಂದರೆ ಹೇಳ್ತೀವಲ್ಲ ಇದೆಲ್ಲ ಹೇಳೋದಿಲ್ಲ ಏನದು ಪಿಚಕಾರಿಗಳು, ಪಿಚಕಾರಿಗಳಿಂದ ಗೋಕಡಿ ಆಟ, ಗೋಕಡಿ ಆಟವನ್ನು ಆಡ್ತಾ ಚಿಮಿಸ್ತಾ ಇದ್ರು ಕೃಷ್ಣ ಆಡ್ತಾ ಇದ್ದ. ಅದಕ್ಕೆ ಪ್ರಕ್ಷೇಪಣ ಚರ್ಮ ಪಾತ್ರೈಹಿ, ನೀರನ್ನು ಏರಿಸ್ತಕ್ಕಂಥ ಚರ್ಮ ಪಾತ್ರಗಳ ಮೂಲಕ ಆಡ್ತಾ ಇದ್ರು. ಶಕ್ತಿಭಿ ಭಾರ್ಯಾಧಿಭಿ ಸಹ, ಶಕ್ತಿ ಶಬ್ದಕ್ಕೆ ಭಾರ್ಯ ಅಂತರ್ಥ. ಸಸೂತವಾಗಧ ಪ್ರತಿ ಸಿಂಚನ್ ಅವರು ಸುರಿಸ್ತಾ, ತಾನು ಪ್ರತಿಯಾಗಿ ಕೃಷ್ಣ ಸುರಿಸ್ತಾ ಇದ್ದ. ವಿಚಕ್ರೀಡೆ ಮುಖರಹ ಶಕ್ತಿ ಸ್ವಯಂ, ನಿಜವಾಗಲೂ ಹೆಸರಿಗೆ ಅವರು ಶಕ್ತಿ ಅಂದರೆ ಮಹಾಲಕ್ಷ್ಮಿ, ಎಲ್ಲರಲ್ಲೂ ಮಹಾಲಕ್ಷ್ಮಿ ಆವೇಶ, ಅವ್ರ ಜೊತೆ ವಿಹಾರ ಮಾಡಿದ ಅಂತ ಅರ್ಥ. ತಾಹ ಕ್ಲಿದ್ದ ವಸ್ತ್ರ ವಿರುತೋರು ಕುಚ ಪ್ರದೇಶ ಸಿಂಚಂತ್ಯ ಉದ್ಧೃತ ಬೃಹತ್ ಕಬರ ಪ್ರಸೂರಾಹ ಕಾಂತಸ್ಯ ಚ ಕಾಂತಸ್ಯ ಚೇತರ ದಿಹೀರ್ಷತೆಯ ಉಪಗುಹ್ಯ ಜಾತ ಸ್ಮರೋತ್ಸ್ವಯ ಲಸದ್ವದರ ವಿರೇಜು. ಅವಾಗೇನಾಯ್ತು, ತಾಹ ಕ್ಲಿದ್ನ ವಸ್ತ್ರ ವಿವೃತ ಉರುಕುಚ ಪ್ರದೇಶ ಸಿಂಚಂತ್ಯ ಉದ್ಧೃತ ಬೃಹತ್ ಕಬರ ಪ್ರಸೂರಾಹ, ದೊಡ್ಡ ದೊಡ್ಡ ಬುಡಿಗಳು ಅದರಲ್ಲಿ ಹೂವುಗಳು ಅವೆಲ್ಲ ಕೂಡ ಸ್ಥಾನಕ್ಕೆ ಹೊಟ್ಟ ಜಾರಿ ಜಾರಿ ಬೀಳ್ತಾ ಇವೆ. ಕಾಂತಸ್ಯ ಚೇತನ ಚೇತರ ಜಿಹೀರ್ಷತೆಯ, ಕೃಷ್ಣರ ಮನಸ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂಥೇಳಿ ಉಪಗುಹ್ಯ ಜಾತಸ್ಪರ ಉತ್ಸ್ಮಯ ಲಯ ಉತ್ಸ್ಮಯ ಲಸದ್ ವದರಾ ವಿರೇಜು, ತಾರ್ಬಂದು ಅಂತ ಹೇಳ್ತಾ ಕೃಷ್ಣರ ಮನಸ್ಸನ್ನು ಮೆಚ್ಚಿಸಬೇಕು ಅಂತ ಹೇಳ್ತಾ ಆಲಿಂಗರಾದಿಗಳನ್ನು ಮಾಡೋಕ್ಕೋಸ್ಕರ ಅವರೆಲ್ಲ ಕೂಡ ಬುದ್ಧು ಬಂದು ವಿರೇಜು ಶೋಭಿಸ್ತಾ ಇದ್ರು. ಕೃಷ್ಣಸ್ತು ತಸ್ತರ ವಿಸಜ್ಜಿತ ಕುಂಕುಮಸ್ರಕ್ ಕ್ರೀಡಾತಿ ಸಂಗತ ಸಕುಂತಲ ಕುಂದಗಂಧ ಸಿಂಚರ್ಬುಹುರ್ ಯುವತೀಭಿ ಯುವತಿಭಿ ಪರಿಶಿಚ್ಯ ಬಾಡೋ ರೇವೇಕರೇಡುಹಿರಿವ ಇವ ಪತಿ ಪರೀತಃ. ಕೃಷ್ಣಸ್ತು ಕೃಷ್ಣರಾದರೋ ತಸ್ತರ ವಿಸಜ್ಜಿತ ಕುಂಕುಮಸ್ರಕ್ ಕ್ರೀಡಾ ಅತಿ ಸಂಗತ ಸುಖಾಂತ ಕುಂದ ಗಂಧ, ಅವರ ಆಲಿಂಗರಾದಿಗಳಿಂದಾಗಿ ಎಲ್ಲ ಕಡೆ ತುಂಬಿದಂಥ ಮನೋಹರವಾದ ಸುವಾಸನೆ ಬದಲಾದವಗಳಿಂದ ಕೂಡಿದವನಾಗಿ ಸಿಂಚನ್ ಬುಹುರ್ ಯುವತಿ ಭಿಹಿ, ತಾನು ತಾವರಿಗೆ ನೀರನ್ನು ಸಿಡಿಸೋದು ಬದಲಾದ ಕೆಲಸಗಳನ್ನು ಮಾಡ್ತಾ ಪರಿಶಿಚ್ಯ ಬಾರ ಅವರಿಂದ ಅಭಿಷೇಕ ಮಾಡಲ್ಪಡುವವನಾಗಿ ರೇಬೇ ವಿಹರಿಸಿದರು. ಹೇಗೆ ಅಂದರೆ ಇಫಪತಿ, ಇಫ ಅಂದ್ರೆ ಆನೆ, ಇಫಪತಿ ಆ ಗಜರಾಜ, ಗಜರಾಜ ಕರೇಡುಹಿ ಹೆಂಡಾರೆಗಳೊಂದಿಗೆ ಹೇಗೋ ಹಾಗೆ ಪರೀತಃ ಸುತ್ತುವರಿಯಲ್ಪಟ್ಟವರಾಗಿ ವಿಹಾರವನ್ನು ಮಾಡಿದ. ಗೃಹೇಶು ತಾಸಾಂ ಅನಿವಾರ್ಯ ಈಶ್ವರೋ ನಿರಸ್ತ ಸಭ್ಯಾತಿಶಯೋ ವ್ಯವಸ್ಥಿತ ರೇವೇ ರವಾಭಿ ನಿರ್ಜರ ಸೌಖ್ಯ ಸಂಪ್ಲುತ ಯಥೇತರೋ ಗಾರ್ಹ ಕಬೇಧಿಕಾಲ್ಚರನ್ ವರ್ಣನೆ ಮಾಡ್ತಾರೆ. ಗೃಹೇಶು ತಾಸಾಂ ಅನಿವಾರ್ಯ ಈಶ್ವರ, ಅವರ ಮನೆಗಳೆಲ್ಲ ಕೃಷ್ಣ ವಿಹಾರವನ್ನು ಮಾಡಿದ. ನಿರಸ್ತ ಸಾಭ್ಯಾತಿಶಯ, ತಾವೇನೋ ಕಾರ್ಯಗಿರಿ ಅಂತ ದೃಷ್ಟಾಂತ ಕೊಟ್ಟಿವೆ ಅದೆಲ್ಲ ಸುಮ್ಮನೆ ಹೇಳಿದ್ದೆ ಹೊರತು ಕೃಷ್ಣರ ವಿಹಾರ ಒಳ್ಳೆ ವರ್ಣನೆ ಮಾಡ್ತಕ್ಕಂಥ ಹೋಲಿಕೆ ಕೂಡ ಬರೋದೇ ಇಲ್ಲ ಅಂತ ಹೇಳಿ. ನಿರಸ್ತ ಸಾಭ್ಯ ನಿರಸ್ತ ಅತಿಶಯ, ನಿರಸ್ತ ಸಾಭ್ಯ ಅಂದರೆ ಕಂಪೇರ್ ಮಾಡಕ್ಕೆ ಬರೋದಿಲ್ಲ, ಅತಿಶಯ ಅಂದರೆ ಇದನ್ನು ಯಾರು ಮೀರಿಸಕ್ಕೂ ಬರೋದಿಲ್ಲ ಅಂಥ ಒಂದು ರೀತಿಯಲ್ಲಿ ಕೃಷ್ಣ ವಿಹಾರ ಮಾಡಿದ. ವ್ಯವಸ್ಥಿತ ರೇವೇ ರಭಾಭಿಹಿ ನಿಜ ಸೌಖ್ಯ ಸಂಪ್ಲುತೋ, ಭಾರಿ ಇಂಪಾರ್ಟೆಂಟ್ ಅಲ್ಲಿ ಕೃಷ್ಣ ಇಷ್ಟೊತ್ತು ಕೂಡ ಅವರೊಂದಿಗೆ ಅವ್ರಿಗೆ ಅಂತ ಬಿಟ್ಟುಬಿಟ್ಟ ಏನೀಗ ರಭಾಭಿಹಿ ಲಕ್ಷ್ಮಿಯರೊಂದಿಗೆ ವಿಹಾರ ಮಾಡಿಬಿಟ್ಟ, ಎಲ್ಲ ಲಕ್ಷ್ಮಿ ಸರಿಸಾರ ಇದ್ದಿದ್ದರಿಂದ ಎಲ್ಲರ ಜೊತೆ ವಿಹಾರ ಮಾಡಿದ್ದು ಹೇಗಿತ್ತೀಗ ರಭಾಭಿಹಿ ಅಂತ ಬರೀತಾರೆ ನೋಡಿ. ರಭಾಭಿಹಿ ರಾಮಭಿ ಲಕ್ಷ್ಮೀ ಸನ್ನಿಧಾನ ಯುಕ್ತ ಯುಕ್ತಾಭಿರ್ವಾ, ಲಕ್ಷ್ಮೀ ಸರಿದ ಕೂಡಿದಂಥ ಅವರದ್ದು ವಿಹಾರವನ್ನು ಮಾಡ್ತಾ ಪರಮಾತ್ಮ ಲಕ್ಷ್ಮಿಯಿಂದ ವಿಹಾರ ಮಾಡಿದ್ದೆ ಹೊರತು ಬರೀ ಅಪ್ಸರಿಯರಾದ ಅವರಿಂದ ಅಲ್ಲ ಅಂತ ಅರ್ಥ. ವ್ಯವಸ್ಥಿತ ನಿಜವಾದ್ರೂ ಅವರು ಅಗ್ನಿಪುತ್ರರು, ಅಗ್ನಿಪುತ್ರ ಮಹಾತ್ಮಾರ, ಅದಕ್ಕೆ ಮುಖ್ಯವಾಗಿ ರಮಾದೇವಿ ಅಲ್ಲಿದ್ದರು. ರೇವೇ ರಭಾಭಿ ನಿಜಸೌಖ್ಯ ನಿಜಸೌಖ್ಯ ಸಪ್ಲುತೋ ಯಥೇತರೋ ಗಾರ್ಹಕ ಬೇಧಿಕಾಂಚರನ್, ಗಾರ್ಹಕ ಬೇಧಿಕ ಅಂದರೆ ಗೃಹ ಬೇಧಿಗಳು, ಗೃಹಸ್ಥರಾದವರು ಮನೆಯಲ್ಲಿ ಪತ್ನಿ ಸಮೇತ ವಿಹಾರ ಮಾಡೋ ಹಾಗೆ ಕೃಷ್ಣ ಆ ರೀತಿ ವಿಹಾರ ಮಾಡ್ದ. ಅವ್ಯಾಕೃತ ಗೃಹಸ್ಥಾಯ ನಮೋ ನಾರಾಯಣಾಯತೆ, ಅವ್ಯಾಕೃತ ಗೃಹಸ್ಥ, ಉಳಿದವರು ಎಂಥ ಗೃಹಸ್ಥರು ವಿಕಾರಕ್ಕೆ ಒಳಗಾಗದು ಅಷ್ಟು ಜಗಳ ಇದ್ದಿದ್ದೆ ಹಾಗೆ ಮಾಡ್ಕೊಂಡು ಬ್ಯಾರೇಜ್ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಹಾಗಲ್ಲ. ಅವ್ಯಾಕೃತ ಗೃಹಸ್ಥರಾಯ ಕೃಷ್ಣ ವಿಹಾರ ಮಾಡ್ತಿದ್ದಾರೆ. ದ್ವಾದಶ ಸ್ತೋತ್ರದಲ್ಲಿ ರೆಫರೆನ್ಸ್ ಬಂದಿದೆ. ಇತ್ತಂ ರಮಾಪತಿ ಬವಾಪ್ಯ ಪತಿಂ ಶ್ರೇಯಸ್ತಾಹ ಬ್ರಹ್ಮಾದಯೋಪಿ ಪದವಿ ದ ವಿದುರ್ಯದೀಯಾಂ ಭೇಜುರ್ಬುಧಾ ಅವಿರತ ಬೇಧಿತ ಯಾ ಅನುರಾಗ ಹಾಸ ಅವಲೋಕ ಅವಲೋಕ ದವಸಗ್ಗವ ಲಜ್ಜಯೈವ. ಇತ್ತಂ ಹೀಗೆ ರಮಾಪತಿ ಬವಾಪ್ಯ ಪತಿ ರಮಾಪತಿಯಾದ ಕೃಷ್ಣರನ್ನ ತಮ್ಮ ಪತಿಯನ್ನಾಗಿ ಪಡೆದಂತಹ ತಾಹ ಸ್ತ್ರೀಯ ಆ ಸ್ತ್ರೀಯರುಗಳು ಎಂಥ ಕೃಷ್ಣ ಗೊತ್ತಾ, ಬ್ರಹ್ಮಾದಯೋಪಿ ಪದವೀಂ ದ ವಿದುರ್ ಯದೀಯಂ. ಬ್ರಹ್ಮಾದಿ ದೇವತೆಗಳು ಕೂಡ ಕೃಷ್ಣನ ಸುಳಿವನ್ನೂ ಕಾಣೋದು ಕಷ್ಟ, ಅದು ಕೃಷ್ಣನ ವಿಹಾರ ಮಾಡ್ತಿದ್ದಾರಲ್ಲ, ಇದು ಒಳಗಿದ್ದ ರಭಾವೇಶದ ಫಲ ಅಂತ ಅರ್ಥ. ಇಂಥ ಭಾಗ್ಯ ಸಿಗ್ತಿರಲಿಲ್ಲ. ಭೇಜುರ್ಬುಧಾ ಅವಿರತಂ ಏಧಿತಯ ಅನುರಾಗ ಹಾಸ ಅವಲೋಕನ ಅವಲೋಕ ನವಸಂಗಮ ಲಜ್ಜಯೈವ. ಭೇಜುಹು ಬುಧ ಅತ್ಯಂತ ಸಂತೋಷದಿಂದ ಕೃಷ್ಣನನ್ನ ಭೇಜುಹು ಸೇವಿಸಿದರು. ಅವಿರತಂ ಅವಿರತಂ ಅಂದರೆ ತಡೆಯಿಲ್ಲದೆ ಕಂಟಿನ್ಯೂಸ್ ಆಗಿ ರಕ್ಷಿಸುವ ನಮ್ಮ ನನವರತ ಅವಿರತ ಎಲ್ಲ ಒಂದೇ ಪದಗಳು. ಏಧಿತಯ ಅನುರಾಗ ಹಾಸ ಅವಲೋಕನ ಸಂಗಮ ಲಜ್ಜಯ ಇವ. ಸಾಮಾನ್ಯವಾಗಿ ಏನಾಗುತ್ತೆ, ಎಷ್ಟೋ ವಿಹಾರಗಳು ಆಟ ಆಡಿ ಮಕ್ಕಳಿಗೆ ಬೇಜಾರು ಬಿಡ್ಬಿಡುತ್ತೆ ಕೊನೆಗೆ. ಎಷ್ಟು ಪ್ರಿಯವಾದರೂ ಅವ್ರಿಗೆ ಬೇಜಾರ ಬರ್ತಿರ್ಲಿಲ್ಲ ಅಲ್ಲ, ಇದು ಆಸಕ್ತಿ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ಏಧಿತಯ, ಏಧಿತ ಅಂದರೆ ಬೆಳೆಯೋದು, ಹೆಚ್ಚಾಗ್ತಿದ್ದಂತಹ ಅನುರಾಗದಿಂದ ಕೂಡಿ, ಹಾಸ ಬದ್ಧಹಾಸದಿಂದ ಕೂಡಿ, ಅವಲೋಕ ನೋಟದಿಂದ ಕೂಡಿ, ದಮವ ಸಂಗಮ ಲಜ್ಜಯೈವ. ಕೃಷ್ಣನ ಜೊತೆಗೆ ಪ್ರತಿ ಸಾರಿ ನೋಡಿದಾಗಲೂ ಹೊಸ ಹೊಸದ ಕೃಷ್ಣ ಕಾಣ್ತಿದ್ದ. ಮಹಾಲಕ್ಷ್ಮಿಗೆ ಬಗೆ ಬಗೆಯ ನೂತನವ ಕಾಣುತ್ತ ಅಂತ ಹೇಳಬೇಕಾದ್ರೆ ಇವರಿಗೆ ಕಾಣೋದೇನು ಆಶ್ಚರ್ಯ. ಆದ್ದರಿಂದ ಕೃಷ್ಣ ಆ ರೀತಿಯಲ್ಲಿ ಅವರೊಂದಿಗೆ ವಿಹಾರ ಮಾಡಿದ ಅಂತ ಹೇಳ್ತಾರೆ. ಅದು ಮುಗಿದು ಇದು ಕೊನೆಯ ಅಧ್ಯಾಯ, ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚವಹಂತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರದೇ ದಾನವಾರಣ್ಯ ಪಾವತಿ.